ಮಾಡ್ಕೋಬೇಕು. ದೊಡ್ಡವರ ಗುಣತನ ಅಲ್ಲಿಲ್ಲ. ಅಂಥ ಗುಣಗಳನ್ನ ಯಾರು ಹೇಳಿದಾಗ ಅದನ್ನು ಕೇಳಿ ಭಾರಿ ಸಂತೋಷಪಟ್ಟರೆ ಅಥವಾ ತಾನೇ ಹೇಳಿಸಿ ಮಾಡಿಸ್ಕೊಂಡ್ರೆ ಅದು ಅಪಹಾಸ್ಯ ಗುರಿ ಆಗ್ತಾನೆ. ತಮಗಿಂತ ದೊಡ್ಡವರ ಗುಣಗಳನ್ನು ಅನ್ಕೊಂಡ್ರೆ ಹೀಗಾಗ್ತಾನೆ. ಪರಮಾತ್ಮನ ಗುಣ ತಿಳ್ಕೊಂಡ್ಬಿಟ್ರೆ ಏನಾಗ್ತಾನೆ? ಅಹಂ ಬ್ರಹ್ಮಾಸ್ಮಿ ಅಂತ ಹೇಳಿ ಏನಾಯ್ತು ಅಲ್ಲಿಗೆ? ದೇವ್ರ ಗುಣ ತಾನು ಸೃಷ್ಟಿಯಾದಿ ಕರ್ತೃತ್ವ ಇದೆ ತಿಳ್ಕೊಂಡಾಗಾಯ್ತಲ್ಲಿ ಎಷ್ಟು ತಪ್ಪಾಯಿತು ನೋಡ್ಬೇಕಲ್ಲ. ಫಸ್ಟ್ ಕ್ಲಾಸ್ ಬಂದಿಲ್ಲ ಅವರು, ಸೆಕೆಂಡ್ ಕ್ಲಾಸ್ ಬಂದ್ರೆ ಫಸ್ಟ್ ಕ್ಲಾಸ್ ಅಂತ ಹೇಳ್ಕೊಂಡ್ರೆ ಅದು ತಪ್ಪದು. ಗೊತ್ತಾನೆ, ಸೆಕೆಂಡ್ ಕ್ಲಾಸ್ ಬಂದಿದ್ದಾನೆ, ಫಸ್ಟ್ ಕ್ಲಾಸ್ ಅಂತ ಹೇಳ್ಕೊಳ್ಳೋ ಅಧಿಕಾರ ಅವನಿಗಿಲ್ಲ. 90 ಬಂದಿದೆ, 91 ಅಂತ ಹೇಳ್ಕೋಬಾರ್ದು. ಗೊತ್ತಾ, ಅಂಥ ಹೊತ್ತಿನಲ್ಲಿ ಏನೂ ಇಲ್ಲದೆ ಇರತಕ್ಕಂಥ ಜೀವ ದೇವ್ರ ಗುಣ ತನ್ನಲ್ಲಿ ಇಟ್ಕೊಂಡ್ರೆ ಎಷ್ಟು ತಪ್ಪಾಗುತ್ತೆ ಅದನ್ನ ಅರ್ಥ ಮಾಡ್ಕೊಂಡ್ರೆ ಇದು ಅಲ್ಲಿ ಅಪ್ಲೈ ಆಗ್ತಕ್ಕಂಥ ಮಾತು. ಮಹತ್ಗುಣಾನ್ ಆತ್ಮನಿ ಕರ್ತು ಮಿಚ್ಚನ್ ಕಹ ಸ್ಥಾವಕೈಹಿ ಸ್ಥಾವಯತೆ ಅಸತಃ ಅಪಿ ಸವೈ ಭವಿಷ್ಯನ್ನಿತಿ ವಿಪ್ರಲಬ್ಧ ಜನಾಪಹಾಸಂ ಕುಮತಿರ್ನ ವೇದ. ಅಂತ ಕುಮತಿಯಾದವನು ಜನರ ಅಪಹಾಸ್ಯ ಮಾಡ್ತಾರೆ ಅಂತ ಅರ್ಥ ಮಾಡ್ಕೊಳ್ಳೋದೇ ಇಲ್ಲ. ಅದಕ್ಕೆ ಹಾಸ್ಯಾಸ್ಪದರಾಗ್ತಾರೆ ಹೊರತು ವಿವೇಕಿಗಳು ಅಂತ ಕರೆಸಿಕೊಳ್ಳೋದಿಲ್ಲ. ಅಹಂ ಪುರಾತೀತ ಭವೇ ಭವಂ ಮುನೆ ದಾಸ್ಯಾಸ್ತು ಕಶ್ಯಾಶ್ಚನ ವೇದವಾದಿನಾಂ ನಿರೂಪಿತೋ ಬಾಲಕ ಏವ ಯೋಗಿನಾಂ ಶುಶ್ರೂಷಣೆ ಪ್ರಾವೃಷಿ ನಿರ್ವಿವಿಕ್ಷತಾಂ. ಅಹಂ ಪುರಾ ಅತೀತ ಭವೇ ಅಭವಂ ಮುನೆ ದಾಸ್ಯಾಹಾತು ಕಶ್ಯಾಶ್ಚನ ವೇದವಾದಿನಾಂ ನಿರೂಪಿತಃ ಬಾಲಕಃ ಏವ ಯೋಗಿನಾಂ ಶುಶ್ರೂಷಣೆ ಪ್ರಾವೃಷಿ ನಿರ್ವಿವಿಕ್ಷತಾಂ. ನಾರದರು ತಮ್ಮ ಪೂರ್ವಜನ್ಮದ ಕಥೆ ಹೇಳ್ತಾ ಇದ್ದಾರೆ. ಅಹಂ ನಾನು, ಪುರಾ ಹಿಂದೆ, ಅತೀತ ಭವೇ ಹಿಂದಿನ ಕಲ್ಪದಲ್ಲಿ, ಹೇ ಮುನೇ ವೇದವ್ಯಾಸ ದೇವರೇ, ನಾನು ದಾಸ್ಯಾಸ್ತು ಕಶ್ಯಾಶ್ಚನ ವೇದವಾದಿನಾಂ ಅಭವಂ. ಒಬ್ಬ ವೇದವಾದಿಗಳ ಮನೆಯಲ್ಲಿ, ಒಳ್ಳೆ ವೈದಿಕರ ಮನೆಯಲ್ಲಿ ದಾಸಿಯಾಗಿದ್ದವಳ ಮಗನಾಗಿ ಹುಟ್ಟಿದ್ದೆ. ನಿರೂಪಿತ ಬಾಲಕ ಏವ ಯೋಗಿನಾಂ ಶುಶ್ರೂಷಣೆ, ಬಾಲಕ ಏವ ಚಿಕ್ಕ ಮಗುವಾಗಿದ್ದಾಗಲೇನೆ ಯೋಗಿನಾಂ ಶುಶ್ರೂಷಣೆ ನಿರೂಪಿತ, ಯೋಗಿಗಳ ಸೇವೆಗೆ ತೊಡಗಿಸಲ್ಪಟ್ಟೆ. ಅದು ಯಾವ ಯೋಗಿ ಎಲ್ಸಿಕ್ರು ಅಂದರೆ ಪ್ರಾವೃಷಿ ನಿರ್ವಿವಿಕ್ಷತ, ಚಾತುರ್ಮಾಸ್ಯದಲ್ಲಿ ವಾಸ ಮಾಡ್ತಿದ್ದ ಸನ್ಯಾಸಿಗಳ ಸೇವೆಗೆ ನಾನು ನನ್ನ ತಾಯಿಯಿಂದ ತೊಡಗಿಸಲ್ಪಟ್ಟೆ ಅಂತ ಹೇಳಿ. ಹಾಗಿದ್ರೆ ಎಲ್ಲ ಕಥೆಗಳೆಲ್ಲ ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡೋ ಎಂತ ಇರ್ತವೆ ಎಲ್ಲವೂ ಕೂಡ ಸಾವಿರ ಸತ್ ಹೇಳಿದೆ. ಅದು ಗೊತ್ತಿದ್ರು ಗೊತ್ತಿಲ್ಲ ಅಂತ ಹೇಳೋದು, ತಮ್ಮ ವಿಷಯ ತಾವು ಹೇಳ್ಕೊಳ್ಳೋದು ಎಲ್ಲ ಸರಿನೇ. ಅದು ತಪ್ಪೇನ ಬಂದು ಇಂಟರ್ವ್ಯೂ ಇಟ್ಕೊಂಡು ಕೊಡ್ತಾರೆ, ವಾಟ್ ಈಸ್ ಯುವರ್ ನೇಮ್ ಅಂತಾರೆ, ಅಲ್ಲಿ ಬರ್ತೀನಿ ನೋಡ್ರಿ ಅಂತ ಹೇಳಿದ್ರೆ ಗೆಟ್ ಔಟ್ ಅಂತಾರೆ. ಮಡಿ ಅದು ಗೊತ್ತಿದೆ, ಆದರೂ ಕೇಳ್ತಾರೆ ಏನೋ ರೀತಿ ಅಂತ ಕೇಳ್ತಾರೆ. ಯಾವಾಗಲೂ ಎಲ್ಲ ಬರೆದಿದ್ರು ಕೂಡ ಏನು ಮಾಡ್ತಾರೆ, ಅದನ್ನ ಮಾಡಿ ಕೇಳ್ತಾರೆ. ಅದು ಅನೇಕ ಕಾರಣಕ್ಕೋಸ್ಕರ ಅಲ್ಲೋ, ಅದು ಕರ್ತವ್ಯ. ಮತ್ತು ಲೋಕದಲ್ಲಿ ಕೆಲವರು ಮೋಸ ಮಾಡಿ ಯಾವನೋ ಬಂದು ಕೂತಿರ್ತಾರೆ, ಕೊಟ್ಟಿರೋದ್ರ ಸಂಬಂಧನೇ ಇರೋದಿಲ್ಲ, ಅರ್ಚಿಕಾಕೊಂಡ್ಬಿಡ್ತಾರೆ. ಲೋಕ ತೋರಿಸ್ತಾರೆ ಪರಮಾತ್ಮ, ಪರಮಾತ್ಮ ಕೇಳೋದೆಲ್ಲ ಯಾತಕ್ಕೆ, ಲೋಕ ಶಿಕ್ಷಣ. ಗೊತ್ತ, ಮರ್ತ್ಯಾವತಾರ ಸ್ಲಿಹ ಮರ್ತ್ಯ ಶಿಕ್ಷಣ. ಅದನ್ನ ಇದರಿಂದ ಏನಾಯ್ತು, ಗೊತ್ತಿದ್ರು ಇನ್ನೊಬ್ರು ಹೇಳಿದೆ ಕೇಳಿಸ್ಕೋಬೇಕು ಅಂತ ಅರ್ಥ. ಗೊತ್ತಿಬಿಡ್ರಿ ಅಂತ ಹೇಳಬಾರದು, ಗೊತ್ತಿದ್ರು ಏನೋ ಹೌದು ಗೊತ್ತು ಅಂತ ಇದ್ರು ಹೌದು ಕೇಳಿಸ್ಕೊಂಡು ಸರಿ ಅಂತ ಹೇಳೋದು. ಆ ತಪ್ಪಿದ್ರೆ ತಪ್ಪು ಅನ್ಬೇಕು, ಅರ್ಥ ಹೊರತು ಗೊತ್ತಿದ್ರೆ ಸುಮ್ಮನೆ ಕೊಡೋದು ಜಾಣತನ ಅಲ್ಲ. ಅಹಂಪುರ ಅತಿ ಅದೇ, ಯಾವಾಗಲೂ ಗೊತ್ತಿದ್ದವ್ರು ಕೇಳಿಸ್ಕೊಂಡ ಗೊತ್ತಿದ್ದವ್ರು ಕೇಳಿಸ್ಕೊಂಬುದಿಲ್ಲ ಅಂತ ಗೊತ್ತಿರ್ತಾರೆ, ಸುಮ್ಮನೆ ಕೇಳಿದ ಕೇಳಿಸ್ಕೊಂಡ್ರು. ಉಳಿದವನು ಮಾತೆತ್ತಿರ ಆಟಾಡ್ ಬರ್ತಾ ಇರ್ತಾನೋ, ಅರ್ಥ ಆಯ್ತಾ? ಅದಕ್ಕೆ ಅದಕ್ಕೂ ಜ್ಞಾನನೇ ಬೇಕು, ದೊಡ್ಡತನನೇ ಬೇಕು. ಅಹಂಪುರ ಅತೀತ ಭವೇ ಅಭವಂ ಮುನೇ ದಾಸ್ಯಾಸ್ತು ಕಶ್ಯಾಶ್ಚನ ವೇದವಾದಿನಾಂ ನಿರೂಪಿತ ಬಾಲಕ ಏವ ಯೋಗಿನಾಂ ಶುಶ್ರೂಷಣೆ ಪ್ರಾವೃಷಿ ದಿರಿವಿಭಿಷ್ಠತಾಂ. ತದೇವಂ ಮಹತ್ಸೇವಯಾ ತದರೂಪಂ ಫಲಂ ತನ್ನಿಂದಯಾ ಚ ತದರೂಪಂ ಫಲಂ ಪ್ರಸಿದ್ಧ ಪ್ರಸಿದ್ಧತರಸ್ಯ ನಾರದಸ್ಯ ಮಹಾಮುನೇ ದುಷ್ಟವಿತಿ ತತ್ಸೇವಾ ನಿಂದಯೋ ಕರಣತ್ಯಾಜನಯೋ ಆದರಜರಣಾಯ ದರ್ಶಯಿತುಂ ತದ್ವಾಕ್ಯಮೇವ ಪಠತಿ. ತದೇವಂ ಮಹತ್ಸೇವಯಾ ತತ್ ಏವಂ, ಆದ್ದರಿಂದ ಈ ರೀತಿಯಾಗಿ ಮಹತ್ಸೇವಯಾ ತದನುರೂಪಂ ಫಲಂ, ಮಹತ್ಸೇವೆಗಳಿಂದ ಮಹತ್ಪರ ಸೇವೆ ಮಾಡಿದರೆ ಅದಕ್ಕೆ ಅನುರೂಪವಾದ ಫಲ ಸಿಗುತ್ತೆ. ತನ್ನಿಂದಯಾಚ ತದನುರೂಪಂ ಫಲಂ, ಬೈದರೆ ಅದಕ್ಕೆ ತಕ್ಕ ಫಲ ಸಿಗುತ್ತೆ. ದೊಡ್ಡವರು ಸೇವೆ ಮಾಡಿದರೆ ಅದಕ್ಕೆ ತಕ್ಕ ಒಳ್ಳೆಯ ಫಲ, ದೊಡ್ಡವರು ನಿಂದೆ ಮಾಡಿದರೆ ಅದಕ್ಕೆ ತಕ್ಕ ಕೆಟ್ಟ ಫಲ ಸಿಕ್ಕೇ ಸಿಗುತ್ತೆ. ಫಲಂ ಪ್ರಸಿದ್ಧತರಸ್ಯ ನಾರದಸ್ಯ ಮಹಾಮುನೇಹೇ ದುಷ್ಟಂ, ನಾರದರ ಜೀವನದಲ್ಲಿ ಕಾಣ್ತಾ ಇದೆ ಸೇವೆಯ ಫಲ ಅಂತ ಹೇಳೋದಕ್ಕೋಸ್ಕರ ತತ್ಸೇವಾ ನಿಂದಯೋ ಕರ್ಣ ತ್ಯಜನಯೋ, ತತ್ಸೇವಾ ಕರ್ಣ ತದ್ ನಿಂದ ತ್ಯಜನ, ಅವರ ಸೇವೆಯನ್ನು ಮಾಡಬೇಕು. ದೊಡ್ಡವರ ಸೇವೆ ದೊಡ್ಡವರ ನಿಂದೆ ಮಾಡಬಾರದು ಅನ್ನೋ ವಿಷಯದಲ್ಲಿ ಆದರ ಜನನಾಯ ದರ್ಶಯಿತು ತತ್ವಾಕ್ಯಮೇವ ಪಠತಿ. ಆದರ ಹುಡ್ಸೋದಕ್ಕೋಸ್ಕರವಾಗಿ ಅವರ ಮಾತನ್ನೇ ಹೇಳ್ತಾರೆ. ದರ್ಶಯಿತು ತತ್ವಾಕ್ಯಮೇವ ಪಠತಿ ಹಾವಿ ವ್ಯಾಸಂ ಪ್ರತಿ ನಾರದ ವಚನಂ. ವೇದವ್ಯಾಸರ ಕುರಿತು ನಾರದರ ಮಾತಿದು. ಹೇ ಮುನೇ ವ್ಯಾಸ, ಅಹಂಪುರಾ ಅತೀತೇ ಕಲ್ಪೇ ಪೂರ್ವ ಬ್ರಹ್ಮಕಲ್ಪೇ ಕಶ್ಚಿತ್ ಗಂಧರ್ವಾವ. ಅತೀತ ಕಲ್ಪ ಅಂದ್ರೆ ಮನ್ವಂತರಾದಿಗಳಲ್ಲ, ಪೂರ್ವ ಬ್ರಹ್ಮಕಲ್ಪದಲ್ಲೇ ಏನಾಗಿದ್ದೆ, ನಾನು ಒಬ್ಬ ದಾಸಿಯ ಮಗನಾಗಿದ್ದೆ. ತತ್ರ ಕಿಂಚಿತ್ ಮಹದವಜ್ಞಾಯುಕ್ತಶ್ಚ ಅಭವಂ, ಅಲ್ಲಿ ಒಂದು ಸತ್ತು ಮಹದವಜ್ಞಾವನ್ನು ಮಾಡಿದೆ. ಮತ್ತೆ ತೇನಚ ಏತದ್ ಬ್ರಹ್ಮಕಲ್ಪೆ ಅತೀತ ಭವೇ ಏತದ್ ದೇಹಾಪೇಕ್ಷೆಯ. ಹಿಂದಿನ ಕಲ್ಪದಲ್ಲಿ ಉಪವರಣ ಅಂತ ಗಂಧರ್ವನಾಗಿ ದೊಡ್ಡವರು ನಿಂದೆ ಮಾಡಿದ್ದಕ್ಕೆ ಶೂದ್ರ ಸ್ತ್ರೀಯ ಮಗನಾಗಿ ಹುಟ್ಟಿದರು. ಈ ಬ್ರಹ್ಮಕಲ್ಪದಲ್ಲಿ ಹಿಂದಿನ ಜನ್ಮದೊಳಗೆ, ಹಿಂದಿನ ಅತೀತ ಭವನ ಹಿಂದಿನ ಜನ್ಮದಲ್ಲಿ, ಏತದ್ ದೇಹಾಪೇಕ್ಷೆಯ ಪೂರ್ವ ಜನ್ಮನಿ ಕಶ್ಯಾಶ್ಚರ ದಾಸ್ಯಾಹ ಸಕಾಶಾತ್ ಅಭವ, ಒಬ್ಬ ದಾಸಿಯ ಮಗನಾಗಿ ಹುಟ್ಟಿದ್ದೆ. ಪಿತುಹು ನಿರ್ಧಾರಣಾಭಾವ ದೇವಮುಕ್ತಿ, ಯಾಕೆ ತಂದೆಗಿಂತ ಹೆಚ್ಚು ತಾಯಿ ಬಗ್ಗೆ ಆತ ಕೇಳ್ತಾರೆ ಅಂದರೆ ದಾಸಿಯವಳು, ಅದು ಸತ್ಯಕಾಮರ ಕಥೆಯಲ್ಲಿ ಬರುತ್ತೆ. ನಿನ್ನ ತಂದೆ ನನಗೆ ಗೋತ್ರ ಗೊತ್ತಿಲ್ಲ ಅಂತ ಹೇಳ್ತಾರಲ್ಲ, ಚಿಕ್ಕ ಮಗು ಆದ್ರಿಂದ ಅದು ತಿಳ್ಕೊಳ್ಳೋ ಶಕ್ತಿ ಅದಕ್ಕಿಲ್ಲ. ಚಿಕ್ಕ ವಯಸ್ಸಿನಲ್ಲಿ ಅದೆಲ್ಲ ಅರ್ಥ ಮಾಡಿ ಗೋತ್ರ ತಿಳ್ಕೊಳ್ಳೋ ಶಕ್ತಿ ಅದಕ್ಕೆ ಇರೋದಿಲ್ಲ. ದೊಡ್ಡವರಿಗೆ ಗೋತ್ರ ಗೊತ್ತಿರೋದಿಲ್ಲ ಒಂದು, ಪಾಪ ಅವರಿಗೆ ಗೊತ್ತಿರುತ್ತೆ. ತತ್ರ ಚ ಮಾತ್ರ ಯೋಗಿನಾಂ, ಮಾತ್ರ ಯೋಗಿನಾಂ ಶುಶ್ರೂಷಣಾರ್ಥಂ ಬಾಲಕೈವ ನಿರೂಪಿತ ಆಯಿತು. ಅಲ್ಲಿ ಒಬ್ಬ ತಾಯಿ ನನ್ನ ತಾಯಿಯಿಂದ ಯೋಗಿಗಳ ಶುಶ್ರೂಷೆಗೋಸ್ಕರ ತೊಡಗಿಸಲ್ಪಟ್ಟೆ. ಗಂಧರ್ವಶಾಪಿ ಕಿಂಚಿನ್ ಮಹದವಜ್ಞಾನೇ ದಾಸಿಪುತ್ರತ್ವ, ಇದೆ ದೊಡ್ಡವರು ಹಿಂದೆ ಉಪಪರ್ಣ ಅಂತ ಗಂಧರ್ವನಾಗಿದ್ದರು ಅವರು, ದೊಡ್ಡವರು ಅವಮಾನ ಮಾಡಿದ್ದಕ್ಕೋಸ್ಕರ ದಾಸಿಪುತ್ರ ಹುಟ್ಟಬೇಕಾಯ್ತು. ಇದು ಇಂಪಾರ್ಟೆಂಟ್, ಇದು ದೊಡ್ಡವರ ಅವಮಾನ ಡಿಮೋಷನ್ಗೆ ಕಾರಣ ಆಗುತ್ತೆ. ಪ್ರಮೋಷನ್ನು ಅದಕ್ಕೆ ಆಪೋಸಿಟ್ ಆಗಿರೋದು ಡಿಮೋಷನ್, ಅದಕ್ಕೆ ಬಿದ್ದಾಗಾಯ್ತು. ಈಗ ಬಂತಲ್ಲಾಗಲಿ ಸಪ್ತಸ್ಕಂದ ಕೊನೆಯ ಅಧ್ಯಾಯ ಅದೇನೆ, ನಾನು ಹೋಗಿದ್ದೆ ಬ್ರಹ್ಮದೇವರ ಸಭೆಗೆ ಸಂಗೀತ ಹೇಳಕ್ಕೆ ಹೋಗಿದ್ದೆ, ಜೊತೆಗೆಲ್ಲ ಇದ್ರು, ನಾನು ಹಾಡ್ಬೇಕು ಹಾಡ್ತಾ ಅಹಂಕಾರ ಪಟ್ಟೆ, ಬ್ರಹ್ಮದೇವರು ಶಾಪ ಕೊಟ್ಟರು, ನಾರದ ದಾಸಿಪುತ್ರ ಹುಟ್ಟಿದೆ ಅಂತ ಹೇಳ್ತಾರೆ. ಈ ಏಳನೇ ಸ್ಕಂದದ ಕೊನೆಯ ಅಧ್ಯಾಯ ಅದೇ, ಗಂಧರ್ವಶಾಪಿ ಕಿಂಚಿತ್ ಮಹದವಜ್ಞಾನೇನ ದಾಸಿಪುತ್ರತ್ವ ತಸ್ಮಿನ್ ಶೂದ್ರಜನ್ಮನ್ಯಪಿ ಮಹತ್ಸೇವಾ ಘಟನೆಯನ್ನು ಬ್ರಹ್ಮಪುತ್ರತ್ವ ಪ್ರಾಪ್ತಂ ವಿಧಿ ಭಾವ. ಎರಡು ಕಂಪೇರ್ ಮಾಡ್ತಾರೆ ಈಗ, ಮಹಾತ್ಮ ದೊಡ್ಡ ಬ್ರಹ್ಮದೇವರೇ ತಪ್ಪು ನಡ್ಕೊಂಡಿದ್ದಕ್ಕೆ ಗಂಧರ್ವನಾಗಿದ್ದರೂ ಕೂಡ ಬ್ರಾಹ್ಮಣರಿಗಿಂತ ಭಾರಿ ಮೇಲು, ರಾಜರಿಗಿಂತ ಮೇಲು ಬಿದ್ದೋಗ್ಬಿಟ್ರು. ಇಲ್ಲಿ ಶೂದ್ರಪುತ್ರ ಭಾರಿ ಕಡಿಮೆ, ಬ್ರಹ್ಮದೇವ್ರ ಮಗನ ವಾಪಸ್ ಹೋಗ್ಬಿಟ್ರು. ಅದು ನಿಂದೆಯ ಫಲ ಏನಾಯಿತು, ಸೇವೆಯ ಫಲ ಏನಾಯಿತು. ತಸ್ಮಿನ್ ಶೂದ್ರಜನ್ಮನ್ಯಪಿ ಮಹತ್ಸೇವಾ ಘಟನೇನ ಬ್ರಹ್ಮಪುತ್ರತ್ವ ಪ್ರಾಪ್ತಮಿತಿ ಭಾವ. ಯಥಾಹು ಅಹಂ ಪುರಾಭವಂ ಕಶ್ಚಿತ್ ಗಂಧರ್ವ ಉಪಬರ್ಹಣ ನಾಮ್ನಾತೀತೆ ಮಹಾಕಲ್ಪೇ ಗಂಧರ್ವಾಣಾಂ ಸುಸಮ್ಮತಃ. ಅದು ಅಲ್ಲೇ ವಾಕ್ಯ, ಸಪ್ತಮಸ್ಕಂದದಲ್ಲಿ ವಾಕ್ಯ ಕೋಟ್ ಮಾಡ್ತಾರೆ. ನಾನು ಹಿಂದಿನ ಜನ್ಮದಲ್ಲಿ ಒಬ್ಬ ಗಂಧರ್ವನಾಗಿದ್ದೆ, ಉಪಬರ್ಹಣ ಅಂತ ಹೆಸರು, ನಾಮ್ನ ಅತೀತೆ ಮಹಾಕಲ್ಪೆ ಹಿಂದಿನ ಬ್ರಹ್ಮಕಲ್ಪದಲ್ಲಿ ಗಂಧರ್ವಾಣಾಂ ಸುಸಮ್ಮತ, ಗಂಧರ್ವರಲ್ಲೂ ಭಾರಿ ಶ್ರೇಷ್ಠ ಎನಿಸಿದ್ದೆ. ರೂಪ ಬೇಷಲ ಮಾಧುರ್ಯ ಸೌಗಂಧ್ಯ ಪ್ರಿಯ ದರ್ಶನ ಸ್ತ್ರೀಣಾಂ ಪ್ರಿಯತಮೋ ನಿತ್ಯಂ ಅತಃ ತತ್ಪ್ರಿಯ ಲಂಪಟ. ಭಾರಿ ಸುಂದರವಾಗಿದ್ದೆ, ಚೆನ್ನಾಗಿ ಹಾಡ್ತಿದ್ದೆ, ನಾ ಸ್ತ್ರೀಯರಿಗೆ ಭಾಳ ಪ್ರಿಯತಮನಾಗಿದ್ದೆ, ಅದಕ್ಕೆ ದಾರಿ ತಪ್ಪಿ ಹೋಗಿಬಿಟ್ಟೆ, ಅಹಂಕಾರ ಪಟ್ಟಿದ್ದೆ, ಹಾಗಾಯ್ತು. ಮುಂದೆ ಹೇಳ್ತಾರೆ, ಏಕದಾ ದೇವಸತ್ರೇತು ಗಂಧರ್ವಾಪ್ಸರಸಾಪ್ಗಣಾ ಉಪಭೂತ ವಿಶ್ವಸೃಗ್ಭಿ ಹರಿಗಾಥೋಪಗಾಯನೇ. ಒಮ್ಮೆ ದೇವತೆಗಳು ಯಜ್ಞ ಮಾಡ್ತಾ ಇದ್ರು, ದೇವಸತ್ರ ದೇವತೆಗಳು ಮಾಡಿದೆ, ಯಜ್ಞಕ್ಕೆ ಆಹ್ವಾನ ಬಂತು. ಸಂಗೀತಗಾರಿಗೆ ಆಹ್ವಾನ ಬರೋದೇನು ಹೊಸ ವಿಚಾರ ಅಲ್ಲ. ಗಂಧರ್ವಸರಾಣ ಗಂಧರ್ವಾಪ್ಸರಾಣಾಂ ಗಣಾಹ ಅವಹೂತಾಹ ವಿಶ್ವಸೃಗ್ಭಿ ಹರಿಗಾಥೋಪಗಾಯನೇ. ಇವಾಗ ಗಂಧರ್ವ ಟ್ರಿಪ್ ಹೇಳಿ ಕಳಿಸಿದ್ರು. ಅಗಾಯಂತದ್ ವಿಜಿತ್ವಾಹಂ ಸ್ತ್ರೀಭಿ ಪರಿವೃತೋ ಗತಃ. ಅದನ್ನು ಕೇಳ್ಕೊಂಡು ತಕ್ಷಣ ಏನು ಮಾಡಿದೆ, ಸ್ತ್ರೀಯರ ಸಮೇತವೇ ಹೊರಟೇಳಿ. ಜ್ಞಾತ್ವಾ ವಿಶ್ವಸೃಜಸ್ತನ್ಮೇ ಹೇಳನಂ ಶೇಪುರಂಜಸ. ನಾನು ಮಾಡಿದ ಅವಜ್ಞೆಯನ್ನು ನೋಡಿ ಅವ್ರು ಏನು ಮಾಡಿದ್ರು, ತಕ್ಷಣ ಶಾಪ ಕೊಟ್ಬಿಟ್ಟು. ಇದರಿಂದ ಏನಾಯಿತು, ಸಂಗೀತ ಇತ್ಯಾದಿಗಳ ಸಮಾರಂಭದಲ್ಲಿ ಮಾಡಿಸೋದು ತಪ್ಪಲ್ಲ, ಆದರೆ ಅದರಲ್ಲಿ ಏನಾದರೂ ಕೂಡ ಅಪಚಾರವಾದರೆ ಭಯಂಕರ ಶಿಕ್ಷೆ ಸಿಗುತ್ತೆ ಅಂತ ಹೇಳಿದ್ದಾರೆ. ಆ ಸಭಾ ಮರ್ಯಾದೆ ಮೇಳಬಿಡಬಾರ್ದು ಯಾವಾಗಲೂ ಕೂಡ. ಯಾವ ಸಮಾರಂಭಕ್ಕೆ ಹೋಗಿರ್ತಾರೆ ಏನು, ಆ ಪೂರ್ವಾಪರ ವಿಚಾರ ಮಾಡಬೇಕು ಹೊರತು. ಸೇ ಮದುವೆ ಮನೇಲಿ ಸಿನಿಮಾ ಹಾಕಿಬಿಟ್ಟಿರ್ತಾರೆ ಅಷ್ಟೇ, ಇರೋದು ಮಂಗಳ ಹಾಡುಗಳೇ ಇರೋದಿಲ್ಲ. ನೃತ್ಯ ಮಾಡಬಾರ್ದು ಅಂತ ಹೇಳಿಲ್ಲ, ನೃತ್ಯ ಮಾಡಿದ್ದೇನು ತಪ್ಪಲ್ಲ, ಅದು ಹೇಳೋ ಏನು ಮಾಡಿದ್ರು, ಅವಹೇಳನವನ್ನು ಮಾಡಿದ್ರು. ನಾವು ಭಾರಿ ದೊಡ್ಡ ಮನುಷ್ಯ ಅಂತನೋ, ನಾನು ಬಿಟ್ಟರೆ ಆಗೋದಿಲ್ಲ ಅಂತನೋ, ಅಪಸ್ವರಾದಿಗಳನ್ನು ಮಾಡೋದೋ ಮಾಡಿದ್ರು. ಅಹಂಕಾರ ಬಂದಾಗ ಅವಜ್ಞೆ ಬರುತ್ತೆ, ಅದರ ಫಲ ಇದು, ಮಹದ ಅವಜ್ಞ ಅಂತ ಕರೀತಾರೆ ಅದನ್ನೇ. ಪಾಹಿತ್ವಂ ಶೂದ್ರ ಯಾಹಿತ್ವಂ ಶೂದ್ರ ತಾಮಾಶು ನಷ್ಟ ಸ್ತ್ರೀಹೀಕೃತ ಹೇಳನಃ. ಫಸ್ಟಾಗಿ ಏನಾಗಬೇಕಲ್ಲಿ, ನೀನು ದೊಡ್ಡವರಿಗೆ ಅವಮಾನ ಮಾಡಿದ್ರೆ ತಕ್ಷಣ ಶೂದ್ರನಾಗಿ ಹುಟ್ಟು, ನಷ್ಟ ಸ್ತ್ರೀ ಎಲ್ಲ ತೇಜಸ್ಸು ಕಳ್ಕೊಂಬಿಡು. ತಾವತ್ ದಾಸ್ಯಾಮ್ಯಹಂ ಜಜ್ಞೆ ತತ್ರಾಪಿ ಬ್ರಹ್ಮವಾದಿನಾಂ. ನಾನಾಗ ದಾಸಿಯ ಮಗನಾಗಿ ಹುಟ್ಟಿದೆ, ಅಲ್ಲೂ ಕೂಡ ಬ್ರಹ್ಮವಾದಿನಾಂ, ಬ್ರಹ್ಮವಾದಿಗಳ ಮನೆಯಲ್ಲಿದ್ದ ದಾಸಿಯವಳು, ಅಲ್ಲೂ ಕೂಡ ಶುಶ್ರೂಷೆಯ ಅನುಷಂಗೇಣ ಪ್ರಾಪ್ತೋಹಂ ಬ್ರಹ್ಮಪುತ್ರತಾಮಿತಿ. ಆಗ ದೊಡ್ಡ ಯೋಗ ಬಂತು, ಶಾತ್ರಮಾಸ್ಯ ಗೀತೆಗಳು ಕೂತರು, ಅವರು ಸೇವೆ ಮಾಡಿದೆ, ನನ್ನ ತಾಯಿಯೇ ಮಾತಿನಂತೆ, ಅದರ ಫಲ ಬ್ರಹ್ಮದೇವರ ಮಗನಾಗಿ ಹುಟ್ಟಿದೆ ನಾನು. ತಮ್ಮ ಅನುಭವ ಎರಡು ಅನುಭವ ಹೇಳ್ಕೊಂಡಾಗಾಯ್ತು ಅವರಿಗೆ, ನಾವು ಏನಾಗಿದ್ದವ್ರು ಏನಾದ್ವಿ, ಮತ್ತೇನಾಗಿದ್ದವ್ರು ಮತ್ತೆ ಎಲ್ಲಿ ಹೋದ್ವಿ. ಇದು ಹೇಳಿದ್ರಿಂದ ಮಹತ್ ಸೇವಾಂ ದ್ವಾರವಾಹರು ವಿಮುಕ್ತೇಹೆ, ಇದು ಉದ್ಧಾರದ ಹಾದಿ. ಮತ್ತೆ ತಮೋದ್ವಾರಂ ಯೋಷಿತಾಂ ಸಂಗೀ ಸಂಗಂ, ಅದು ಪತನದ ಹಾದಿ. ಇದರಿಂದ ನಮಗೆ ಪ್ರೂವ್ ಆಯ್ತು. ದೊಡ್ಡವರು ಸಹವಾಸ ಮಾಡಿ ಉದ್ಧಾರ ಆಗೇ ಆಗ್ತಾನೆ, ನಿಂದೆ ಮಾಡಿದರೆ ಹಾಳಾಗೇ ಆಗ್ತಾನೆ, ಎರಡು ವಿಷಯನೂ ಸ್ಪಷ್ಟ ಆಯ್ತು. ಅದ್ಯಾವುದು ಯಾವ್ದು ಸ್ವರೂಪ ಒಳ್ಳೇದಾಗಿದ್ದಕ್ಕೆ, ಸ್ವರೂಪ ಒಳ್ಳೇದಾಗಿದ್ದು ಕಾಯಿ ಸಿಲ್ದವಾಗಿದ್ರೆ ಹೋಗ್ಬಿಡ್ತಾ ಇತ್ತು. ಸ್ವರೂಪ ಒಳ್ಳೇದಾದವರಿಗೆ ಇದಲ್ಲ, ಅದಕ್ಕೆ ಅಭಿಜಯ ಸುಧರ ಆಚಾರೋ ಭಜತೆ ವಾಮನನ್ಯವಾಗಿ ಯಾರು ಹೇಳಿದ್ದದನ್ನ, ಯೋಗ್ಯರಿಗೆ ಸ್ವರೂಪ ನಿಶ್ಚಿತರಾದವರು ಹೇಳಿದ್ದ, ಉಳಿದವರಿಗೆಲ್ಲ ಹೇಳಿದ ಮಾತಲ್ಲ ಅದು. ಉಳಿದ ದುರಾಚಾರಿಗಳು ದುರಾಚಾರಿಗಳೇ, ದುಷ್ಟರು ದುಷ್ಟರೇನೆ, ಯೋಗ್ಯರು ಮಾತ್ರ ಅಸ್ಮಾತ್. ಹಾಗಾಗಿದ್ರೆ ಏನಾಗ್ತಾರೆ, ಕ್ಷಿಪ್ರಂ ಭವತಿ ಧರ್ಮಾತ್ಮ ಶಶ್ವೇತ್ ಶಾಂತಿ. ನಿಮಗೆ ಉತ್ತರ ಇದೆ, ಕ್ಷಿಪ್ರಂ ಭವತಿ ಧರ್ಮಾತ್ಮ. ತಕ್ಷಣ ವರ್ಷ ಒಂದೇ ಜನ್ಮ ಅಷ್ಟೇ, ಮುದ ಚೇಂಜ್ ಆಗಬಿಟ್ರೆ ಆಕಡೆ ಇತ್ತಂ. ಇದು ಯಾರು ನಾರದರಂಥವ್ರ ಕಥೆ ಕೇಳಿದ ಮೇಲೆ ಇಲ್ಲಿ ಎಷ್ಟು ದೊಡ್ಡವ್ರು ಗೊತ್ತು ನಾರದರು, ಈಗ ಅವರಿಗೆ ಆದ ಮೇಲೆ ಸಾಮಾನ್ಯರಿಗೆ ಹೇಳಬೇಕಂತ ಕೈಮುತ್ತೆ ಸಿದ್ಧ. ಏನಾಗತ್ತೆ ಲಿಂಗ್? ಹೌದು, ಕಲ್ಪದ ಕಲ್ಪಕ್ಕೆ ದೇವತೆಗಳಿಗೆಲ್ಲ ಲಿಂಕ್ ಇದೆ, ಸಾಮಾನ್ಯರಿಗಿಲ್ಲ. ಸಾಮಾನ್ಯರ ಕಲ್ಪದಲ್ಲಿ ಮುಗಿದೋಗ್ಬಿಡುತ್ತೆ ಎಲ್ಲರೂ, ಆದ್ರೆ ಉಳಿದವರಿಗೆಲ್ಲ ಇದ್ದೇ ಇದೆ. ರುದ್ರವರೆಲ್ಲ ಇಲ್ಲೇನು ಇವತ್ತಿನ ರುದ್ರದ ಶೇಷ ದೇವ ಇರ್ತಾರೆ, ಮುಂದಿನ ಕಲ್ಪಕ್ಕೆ ಎಷ್ಟು ದೂರ ಹೋಯ್ತದೆ. ವಾಯುದೇವರು ಒಂದು ರೋಮಕಲ್ಪಕ್ಕೆ ಬರ್ತಾರೆ, ಅದೆಲ್ಲ ಬ್ರಹ್ಮಕಲ್ಪದ ಲೆಕ್ಕ, ಈ ಕಲ್ಪದ ಲೆಕ್ಕ ಅಲ್ಲ. ಶೇಷದೇವರಾಗೋದು ವಾಯು ರುದ್ರದೇವರು, ಈ ಕಲ್ಪದಲ್ಲ, ಮುಂದಿನ ಬ್ರಹ್ಮಕಲ್ಪಕ್ಕಾಗೋದು. ಸೊ ಕಲ್ಪಗಟ್ಟ ಸಾಧನೆ ಆಯ್ತಲ್ಲ ಅದಕ್ಕೆ, ಆದ್ರಿಂದ ಅದೇನು ಅಷ್ಟೇ. ನಾರದೆಲ್ಲ ದೇವತೆಗಳು, ದೇವತೆಗಳು ಸಾಧನೆ ಕ್ರಮ ಬೇರೆ, ಇವರು ಸಾಧನೆ. ದಿನಗುಲಿಯವ್ರ ಲೆಕ್ಕ ಏನು, ಇವತ್ತು ಬಾ ನಾಳೆ ಬೇಡ ಹೋಗಿ ಮುದುವೆ ಅಷ್ಟೇ, ಒಂದು ಒಂದು ಗಂಟೆ ಮಾಡಿ ಹೋಗ್ಬಿಡು ಮುದುವೆ ಅಷ್ಟೇ. ಗೌರ್ಮೆಂಟ್ ಅಪಾಯಿಂಟ್ಮೆಂಟ್ ಕೊಂಡ್ಮೇಲೆ ಪೂರ್ತಿ ಕೋರ್ಟ್ ಏನು ಇಲ್ಲ, ಒಂದು ಕೂಡ ಏನು ಮಾಡ್ಬೇಕು, ಅದಕ್ಕೆ ವ್ಯವಸ್ಥೆ ಮಾಡ್ಬೇಕು ಏನಾರು ಅಂತ ತೆಗೆದಾಕ ಬರೋದಿಲ್ಲ. ಆ ರೀತಿ ದೇವತೆಗಳು ಗುಂಪು ಆ ರೀತಿ ಇರೋದ್ರೆ ಯೋಚನೆ ಇಲ್ಲ. ವೇದವಾದ ವೇದ ಅಂದ್ರೆ ಒಂದೇ, ಬ್ರಹ್ಮ ಅಂದ್ರೆ ಒಂದೇ, ಬ್ರಹ್ಮವಾದಿಗಳು ವೇದವಾದಿಗಳು. ಆ ವೇದವಾದಿ ಅಲ್ಲ, ವೇದವಾದ ಅರ್ಥ ಅಪಾರ್ಥ ಅಲ್ಲ, ಇಲ್ಲಿ ಸರಿಯಾದ ಅರ್ಥ ಇದೆ. ಅದು ಯಾವಾಗ ನಿಂದೆ ಮಾಡ್ತಾರೋ ಅವ್ರು ಬೇರೆ ಅರ್ಥ ತಗೋಬೇಕು. ಆ ಮಹಾಬೃಹಸ್ಪತಿ ಅವನು ಒಂದು ಬೈದ್ಬಿಟ್ಟಾಗ ಏನಾಗುತ್ತೆ, ಬೈಯೋದು, ಓ ಇವ್ರು ಬೃಹಸ್ಪತಿಗಳು, ಓ ಬರೀ ಸರಿ ಸರಿ, ಬಹಳ ದೊಡ್ಡದು. ಅದರಿಂದ ಯಾವ ಯಾವ ಟೋನಲ್ಲಿ ಹೇಳ್ತಾನೆ ಇಂಪಾರ್ಟೆಂಟ್. ವೇದವಾದಿ ಎಂಬ ಪದ, ಬ್ರಹ್ಮವಾದಿ ಎಂಬ ಪದ ಒಳ್ಳೇದಕ್ಕೆ ಮೂಲತಃ ಒಳ್ಳೇದಕ್ಕೆ ಅಪ್ಲೈ ಆಗುತ್ತೆ. ಬೃಹಸ್ಪತಿ ಒಂದು ದೊಡ್ಡ ಹೆಸರೇನೆ, ಅದು ಉಪ್ರೆ ಯಾರೋ ಉಚ್ಚುಚ್ಚಾಗಿ ಮಾಡಿದಾಗ ಅವ ಮಹಾಬೃಹಸ್ಪತಿ ಅವರು ವ್ಯಂಗ್ಯವಾಗಿಡುತ್ತ. ಇದು ಆ ರೀತಿ ಬಂದಿದ್ದಲ್ಲ. ಇತ್ತಂ ಶರತ್ ಪ್ರಾವೃಷಿಕಾವೃತು ಹರೇಹೇ ವಿಶೃಣ್ವತೋ ಮೇ ಅನುಸವಂ ಯಶೋಮಲಂ ಸಂಕೀರ್ತ್ಯಮಾನಂ ಮುನಿಭಿರ್ ಮಹಾತ್ಮಭಿಃ ಭಕ್ತಿ ಪ್ರವೃತ್ತ ಆತ್ಮರಜಸ್ತಮೋಪಃ. ಇತ್ತಂ ಶರತ್ ಪ್ರಾವೃಷಿಕೌ ಋತು ಹರೇಹೇ ವಿಶೃಣ್ವತಃ ಮೇ ಅನುಸವಂ ಯಶಃ ಅಮಲಂ ಸಂಕೀರ್ತ್ಯಮಾನಂ ಮುನಿಭಿಃ ಮಹಾತ್ಮಭಿಃ ಭಕ್ತಿ ಪ್ರವೃತ್ತ ಆತ್ಮರಜಸ್ತಮೋಪಃ. ಇತ್ತಂ ಹೀಗೆ ಶರತ್ ಪ್ರಾವೃಷಿಕೌ ಋತು, ಶರತ್ ಋತು ಪ್ರಾವೃಷಿಕ ಋತು, ಶರತ್ ಋತು ಪ್ರಾವೃಷಿ ಆದರೆ ವರ್ಷ ಋತು, ಎರಡು ಋತುಗಳಾಯ್ತು, ಶ್ರಾವಣ ಭಾದ್ರಪದ ಆಶ್ವೀಜ ಕಾರ್ತಿಕ ನಾಲ್ಕದು, ಇದು ವರ್ಷ ಋತು, ಅದು ಶರತ್ ಋತು. ಹರೇಹೇ ಹರೇಹೇ ಅವಲಂಬ್ಯಶಃ ಅನುಸವಂ ವಿಶೃಣ್ಣತಃ ಮೇ, ಭಾರಿ ಇಂಪಾರ್ಟೆಂಟ್. ಸೇವೆ ಮಾಡ್ತಾ ಮಾಡ್ತಾ ಅವ್ರು ಹೇಳೋ ಪ್ರವಚನ ಎಲ್ಲ ಕೇಳ್ತಾ ಇದ್ರು, ಅದಕ್ಕೆ ಶ್ರವಣ ಶೃಣ್ವತಃ ಅವ್ರು ಹೇಳ್ತಕ್ಕಂಥದ್ರೆ ಸೂತ್ರ ಶ್ರವಣಾಧಿಕಾರ ಉಂಟಲ್ಲ, ಎಲ್ಲ ಹೇಳೋದನ್ನು ಕೇಳ್ತಾ ಇದ್ದೆ ನಾನು. ಸಂಕೀರ್ತ್ಯಮಾನಂ ಮುನಿಭಿರ್ ಮಹಾತ್ಮವಿ, ಮೊದಲನೇದಾಗಿ ಹರಿಕಥೆ ಹೇಳೋರೆಲ್ಲ ಜ್ಞಾನಿಗಳು, ಅದು ಯತಿಗಳು ಜ್ಞಾನಿಗಳು ಎರಡು ಸೇರ್ಕೊಂಡ್ಬಿಡ್ತು. ಸೊ ವಕ್ತಾನುಕೂಲ ಎಲ್ಲ ಸೇರ್ಕೊಂಡು ಶುದ್ಧ ಜಾತ್ರಮಾಸ್ಯ ಕಾಲ, ಒಳ್ಳೆ ಪರ್ವ ಕಾಲ, ಹೇಳ್ತಿರೋದು ಹರಿಕಥಾ, ಅದು ಹೇಳ್ತಿರೋದು ದೊಡ್ಡ ಜ್ಞಾನಿಗಳು. ಅದರಿಂದ ಏನಾಯ್ತು, ಪ್ರವೃತ್ತ ಆತ್ಮಭಕ್ತಿ ಹೀ ಪ್ರವೃತ್ತ, ಭಕ್ತಿಯಲ್ಲಿ ಪರಿವರ್ತನ ಆಯ್ತು, ಅರ್ಥ ಆಯ್ತು ಈಗ. ಭಕ್ತಿ ಹೀ ಪ್ರವೃತ್ತ ಆತ್ಮರಜಸ್ತಮೋಪಃ, ಆತ್ಮರಜಸ್ತಮೋಪ ಆತ್ಮ ಮನಸ್ಸಿನ ರಜ ರಜೋಗುಣವನ್ನು ತಮೋ ಗುಣಗಳನ್ನು ಪರಿಹಾರ ಮಾಡ್ತಾ, ಸತ್ವಗುಣ ಇರಬೇಕು, ರಜೋಗುಣ ತಮೋಗುಣ ಪರಿಹಾರ ಮಾಡ್ತಾ. ಇದರಿಂದ ಏನಾಯ್ತು ಅಂದರೆ, ಹರಿಕಥಾ ಶ್ರವಣ ಮಾಡ್ತಾ ಹೋದರೆ ಏನಾಗುತ್ತೆ, ರಜೋಗುಣ ತಮೋಗುಣ ಹೋಗಿಬಿಡುತ್ತೆ. ವಿಟಮಿನ್ಸ್ ಎಲ್ಲ ಗೊತ್ತು ನಮಗೆ ಹೇಗೆ ತಗೋಬೇಕು ಅಂತೇಳಿ. ಭಗವಂತನ ಕಥೆ ಕೇಳಿದ್ರೆ ಮನಸ್ಸಿಗೆ ವಿಟಮಿನ್ ಅದು, ಮನಸ್ಸಿಗೆ ವಿಟಮಿನ್ ಕೊಡೋ ಶಕ್ತಿ ಯಾವುದಕ್ಕೆ ಇಲ್ಲ. ಡಾಕ್ಟರ್ ಕೊಡೋದಲ್ಲಿ ಏನು ಕೊಡ್ತಾರೋ ಅವರು, ದೇಹಕ್ಕೆ ವಿಟಮಿನ್ ಕೊಡ್ತಾರಷ್ಟೇ. ಮನಸ್ಸಿಗೆ ವಿಟಮಿನ್ ಅಂದರೆ ಯಾವುದು, ಹರಿಕಥಾ ಶ್ರವಣ. ಇದು ಅರ್ಥ ಮಾಡಿಕೊಂಡ್ರೆ ಎಷ್ಟು ಅಪೂರ್ವ ಮಾತು ಹೇಳ್ತಾರೆ. ರಜೋಗುಣ ತಮೋಗುಣಗಳು ಸಪ್ರೆಸ್ ಆಗಬೇಕು, ತಮೋ ಸತ್ವ ಗುಣ ಅಂಬೋದು ಏನಾಗಬೇಕು, ಅದು ಡಾಮಿನೇಟ್ ಆಗಬೇಕು. ಅದಕ್ಕೆ ಹೆಲ್ಪ್ ಮಾಡೋದು ಯಾವುದು, ಹರಿಕಥಾ. ಅದು ಯಾರು ಹೇಳಬೇಕು, ಅದನ್ನು ದೊಡ್ಡವ್ರು ಹೇಳಬೇಕು. ಎಲ್ಲಿ ಹೇಳಬೇಕು, ಒಳ್ಳೆ ಜಾಗದಲ್ಲಿ ಹೇಳಬೇಕು, ಒಳ್ಳೆ ಕಾಲದಲ್ಲಿ ಹೇಳಬೇಕು. ಅದಕ್ಕೆ ದೇಶ ಕಾಲ ಎಲ್ಲ ಸೇರಿಸ್ಕೊಂಡು ಹೇಳ್ತಾರೆ. ಅದರ ಪರಿಣಾಮ ಇವತ್ತು ನಾನು ಏನಾಯ್ತಾರೆ, ದೋಷ ಕಳ್ಕೊಂಡು ಮೇಲೆ ಹೋಗಿಬಿಟ್ಟೆ ಅಂತ ಹೇಳ್ತಾರೆ. ಅದು ಎಲ್ಲೋ ಹೇಳಬಾರದು, ಅದು ಆಯಿತು. ಯಾರು ಹೇಳಿದ್ದೋ ಕೇಳಬಾರದು, ಇವತ್ತು ಯಾರು ಹೇಳಿ ನಮ್ಮ ಜನ ಅದು ದುರಭ್ಯಾಸ. ಯಾರು ಹೇಳ್ತಾ ಕೇಳ, ಆಮೇಲೆ ಬಂದು ನೂರಾರು ಪ್ರಶ್ನೆ ಕೇಳೋದು, ತಲೆ ಎರಡು ಪ್ರಶ್ನೆಗಳು, ಅದು ತಲೆ ಕೆಡಿಸ್ಕೊಂಡು ಬರೋದು ಕೇಳೋದು. ಗೊತ್ತಾಯ್ತಿಲ್ಲ, ಕೆಲಸದ ತುಳಿದು ಕಾಲು ತೊಳ್ಕೊಂಡಾಗ ಯಾವ ಕೆಲಸ ಹಾಕಿ ಮಾಡ್ಬೇಕು. ಈ ಮತ್ತೆ ಪ್ರಕ್ಷಾಳನಾದ್ಯ ಪಂಕಸ್ಯ ದೂರಾದ ಸ್ಪರ್ಶನ ವರ. ಮತ್ತೆ ಕೆಲವು ಸರ್ತಿ ಏನಾಗಿರುತ್ತೆ, ಅವ್ರು ಒಳ್ಳೆ ಚಮತ್ಕಾರವಾಗಿ ಬೇರೆ ಹೇಳ್ಬಿಟ್ಟಿರ್ತಾರೆ ದುಷ್ಟತನ, ಆ ತಲೆ ಕೂತ್ಬಿಡುದು ಗಟ್ಟೆ, ಅದಕ್ಕೆ ಅವಕಾಶ ಕೊಡಬಾರ್ದು. ರಿಸ್ಕ್ ತಗೊಳ್ಳೋಕ್ಕೋಸ್ಕರ ಏನೋ ಔಷಧಿ ತೊಗೊಂಡ್ಬಿಡೋದು, ಕಾಲ ಕುಡ್ಬಿಡ್ರಿ ನೀರನ್ನ, ಅವ್ರು ಔಷಧಿ ತೊಗೊಂಡ್ರೆ ರಿಸ್ಕ್ ತಗೋತಾರ, ಮತ್ತೆ ರಿಸ್ಕ್ ತಗೊಳ್ಳಕ್ಕೆ ಹೋಗ್ಬಾರ್ದು ಎಲ್ಲ ಕೂಡ. ಯಾಕಂದ್ರೆ ಅಕಸ್ಮಾತ್ ತಗೊಂಡ ಔಷಧಿ ಸಿಗ್ಲಿಕ್ಕಿಲ್ಲ, ಡಾಕ್ಟರ್ ಸಿಗ್ಲಿಕ್ಕಿಲ್ಲ, ಅಥವಾ ತಗೊಳಕ್ಕಾಗ್ಲಿಕ್ಕಿಲ್ಲ ಯಾವುದಕ್ಕೋಸ್ಕರನೇ, ಅದೆಲ್ಲ ಯಾರಿಗೆ ಗೊತ್ತಿ ಮತ್ತೆ? ಅರ್ಥ ಆಯ್ತಾ? ಅದರಿಂದ ರಿಸ್ಕ್ ಎಷ್ಟೋ ಜನ ನೋಡಿ ಹಾವು ಆಡ್ತಾ ಅವ್ರು ಕಚ್ಕೊಂಡೇ ಸಾಯ್ತಾರೆ. ಎಷ್ಟು ಎಕ್ಸ್ಪರ್ಟ್ ಆಗಿದ್ರು ಕೂಡ ಅದು ಗ್ಯಾರಂಟಿ ಅಲ್ಲ. ಅದರಿಂದ ಕೇಳಿ ನಾವು ಸರಿ ಮಾಡ್ಕೊಳ್ತೀವಿ ಅನ್ನೋದಕ್ಕಿಂತ ಕೇಳದೇ ಇರೋದೇ ಭಾರಿ ಕ್ಷೇಮ. ಮತ್ತೆ ಜ್ಞಾನಕ್ಕೆ ಮಹತ್ವ ಇಲ್ಲ, ಅಕಸ್ಮಾತ್ ಸರಿಯಾದ ವಿಷಯ ಹೇಳಿದ್ರೆ ತಿಳ್ಕೊಬೋಣ. ಅದು ಮಹತ್ವ ಯಾತಕ್ಕಿಲ್ಲ ಅಂದ್ರೆ ಯೋಗ್ಯ ವ್ಯಕ್ತಿ ಅಲ್ಲ, ಸಿದ್ಧಿ ಇಲ್ಲ. ಸಿದ್ಧಿ ಇಲ್ದವ್ರೆ ಏನಾಗುತ್ತೆ? ಅಲ್ಲಿಗೆ ವೇಸ್ಟ್ ಆಗ್ಬಿಡುತ್ತೆ. ಯಾರು ಹೆಚ್ಚಾಗಿ ಹುಡ್ಕೊಂಡು ಹೋದ ಟ್ರೂ ಕಾಪಿ ಮಾಡಿಸ್ಲಿಕ್ಕೆ ಅವ್ನು ಇರಲಿಲ್ಲ, ಏನ್ ಮಾಡ್ತಾನೆ? ಸಿಕ್ಕಕ್ಕೆ ಮಾಡಿಸ್ಬಿಡು ಅಂತ ಹೇಳೋದಿಲ್ಲ. ಯಾತಕ್ಕೆ? ನೀನ್ ಹ್ಯಾಂಡ್ರಿ ಭಾರಿ ಚೆನ್ನಾಗಿದೆ, ಹ್ಯಾಂಡ್ ರೈಟಿಂಗ್ ಮಾಡೋದು ಕೇಳಿದ್ರೆ ಟ್ರೂ ಕಾಪಿ ಹಾಳಾಗುತ್ತಷ್ಟೆ. ಅದು ಅವನೇ ಅವನಿಗೆ ಕಾಯ್ಬೇಕು, ಬಂದ್ಬಿಡೋದಷ್ಟೇ. ಮತ್ತೆ ಯಾರೋ ಇದ್ರು ಮಾಡಿಸ್ಕೊಂಡ್ಬಂದೆ ಅಂತ ಹೇಳಾಗಿಲ್ಲ. ಅದಕ್ಕೋಸ್ಕರ ಏನ್ ಮಾಡು? ವಿಜ್ಞಾನಾರ್ಥಂ ಗುರುಮೇವಾಧಿಗಚ್ಚೆ. ಕಾಂಪಿಟೆಂಟ್ ಪರ್ಸನ್ ಆಗ್ಬೇಕು ಹೊರತು ಯಾವುದೂ ಆಗಬಾರ್ದು. ನಮ್ಮ ತುಂಬಾ ಜನಗಳು ಡೈವರ್ಟ್ ಆಗೋದು ಅದಕ್ಕೋಸ್ಕರ. ಏನೋ ಒಂದು ವ್ಯವಸ್ಥೆ ಮಾಡ್ಕೊಳಕ್ಕೆ ಹೋಗಿ ಏನೇನು ಆಗ್ಬಿಟ್ಟು ಫುಲ್ ಆಫ್ ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ, ತಮಗೆ ಉತ್ತರ ಸಿಗದಂತೆ ಆಗುತ್ತೆ. ಹಾಗೆ ಮಾಡ್ಕೋಬಾರ್ದು. ಇತ್ತಂ ಶರತ್ ಪಾವೃಷಿಕೌ ಋತು ಋತು ದ್ವಿವಚನ ಹರೇ ಹೇ ವಿಶೃಣ್ವತಃ ಮೇ ಅನುಸವಂ ಯಶಃ ಅಮಲಂ. ಎಷ್ಟಿದೆ ದೇವ್ರ ಕಥೆ ಕೇಳಿದ್ದು, ಅನುಸವಂ ಕಂಟಿನ್ಯೂಸ್ ಪ್ರತಿ ದಿವಸ ಕೇಳಿದ್ದು, ಅಮಲಂ ಶುದ್ಧವಾಗಿ ಹೇಳಿದ್ರು ಅವರು. ಎಲ್ಲೂ ಕೂಡ ಇದಕ್ಕೆ ಕನ್ಫ್ಯೂಷನ್ಗೆ ಅವಕಾಶ ಇರಲಿಲ್ಲ. ನಿರ್ಣಯ ಮಾಡಿ ಹೇಳಿದರು. ಓದ್ಬೇಕಾದ್ರೆ ಏನಾಗುತ್ತೆ ಗೊತ್ತಾ? ನಿರ್ಣಯ ಮಾಡಿಕೊಂಡೆ ಓದ್ತೀವಿ ಅಂತ ಗ್ಯಾರಂಟಿ ಇಲ್ಲ. ಹೇಳಬೇಕು ಏನಾಗುತ್ತಾಗ? ನಿರ್ಣಯ ಮಾಡಿ ಹೇಳಿ. ನಾವು ಔಷಧಿ ತಗೊಳ್ಳೋದಕ್ಕೂ ಡಾಕ್ಟ್ರುಗಳು ಎಷ್ಟು ವ್ಯತ್ಯಾಸ ಇದೆ? ನಾವು ತಗೊಳ್ಬೇಕು ನೂರಾರು ಕನ್ಫ್ಯೂಷನ್. ಅವ್ರು ಹೇಳ್ಬೇಕಾದ್ರೆ ಹೇಳ್ತಾರೆ, ತಗೊಳ್ಳೋ ರೀತಿ, ತಗೊಳ್ಳೋ ಇದು, ಯಾವಾಗ ಏನು ಮೊದಲು ಅದು ಎಲ್ಲ ಹೇಳ್ಬಿಡ್ತಾರೆ. ಇವ್ರಿಗೆ ಅದೆಲ್ಲ ಕೂಡ ಅರ್ಥ ಆಗದೇನು, ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿಕೊಂಡ್ರೆ ಏನಾಗುತ್ತೆ? ಅದು ಕೆಲಸ ಮಾಡೋದೇನು? ಅದ್ರಿಂದ ದೊಡ್ಡವ್ರ ಬಾಯಲ್ಲಿ ಕೇಳಿದಾಗಿರೋ ಬೆನಿಫಿಟ್ ಅಂದ್ರೆ ಅದು. ನಾವೇ ನಿರ್ಣಯ ಮಾಡ್ಕೊಳ್ಳೋಕೆ ಹೊರಟಾಗ ಆಗೋ ಸಮಸ್ಯೆ ಭಾರಿ ಜಾಸ್ತಿ. ಅವರೇ ಮಾಡಿಕೊಟ್ಟಾಗ ಭಾರಿ ಸುಲಭ. ಇನ್ನು ನಿಮಗೆ ಕಾಫಿ ಪುಡಿ, ಲೋಟ, ಹಾಲು, ಉಲ್ಲು, ಪಾತ್ರೆ ಅದನ್ನು ಕೊಟ್ಬಿಟ್ರೆ ಎಷ್ಟು ಬಿಜಿ ಆಗುತ್ತೆ? ಬಂದು ಮಾಡೇ ಕೊಟ್ಬಿಟ್ರೆ ಭಾರಿ ಸುಲಭ. ಇವೆಲ್ಲ ಮಾಡಿಕೊಳ್ಳುವತ್ತಿ ಸುಖ ಹಾಕಾಗಿಬಿಡುತ್ತೆ, ನಡೆಯುತ್ತೆ. ಮಾಡಿಕೊಟ್ರೆ ಹಾಗೂ ಹಾಗೆ. ಅದರಿಂದ ದೊಡ್ಡವ್ರು ಹೇಳೋದು ಕೇಳೋದು ಅಂತ ಕೇಳಿದ್ರೆ ಸಿದ್ಧ ವಿಷಯ ಅವೆಲ್ಲ ಕೂಡ. ಸಂಕೀರ್ತ್ಯಮಾನಂ ಮುನಿವೀರ್ ಕೀರ್ತ್ಯಮಾನಂ ಸಂಕೀರ್ತ್ಯಮಾನಂ ಮುನಿವಿ ಮತ್ತೆ ಸಾಲ್ದು ಮಹಾತ್ವವಿ ಮತ್ತೆ ಬರೀ ಮುನಿ ಅಂತೇಳಿ ಯಾರು ಕೋಟ ಮುನಿಗಳಾಗಿಬಿಡಬಾರ್ದು ಅಂತ ಹೇಳಿ ಮಹಾತ್ವಭಿ ಮುನಿಭಿ ಆತ್ಮ ಹರಿ. ಆಗೇನಾಯ್ತು? ಮಹಾತ್ಮ ಭಕ್ತಿ ಪ್ರವೃತ್ತ, ಭಕ್ತಿಯಲ್ಲಿ ಒಳ್ಳೆ ಪರವಸಾನವಾಯಿತು. ಮಾತ್ರ ಯೋಗಿನಾಂ ಶುಶ್ರೂಷಣೆ ನಿರೂಪಿತ ಇತ್ಯುಕ್ತಂ. ತಾಯಿಯಿಂದ ಯೋಗಿಗಳ ಸೇವೆಯಲ್ಲಿ ತೊಡಗಿಸಲ್ಪಟ್ಟೆ ಅಂತ ಹೇಳಿದರು. ತತ್ರ ಕಿಯತ್ ಕಾಲಂ ಶುಶ್ರೂಷಣಂ ಕೃತಂ. ಅಲ್ಲಿ ಎಷ್ಟು ಕಾಲ ಸೇವೆ ಮಾಡಿದ್ದು ಅಂದರೆ ಕಿಂಚ ತದಾ ಫಲಂ ಲಬ್ಧಂ. ಆಗ ಫಲ ಯಾವ್ದು ಸಿಕ್ತು? ಏನ ಉತ್ತರತ್ತರ ಬ್ರಹ್ಮಪುತ್ರತಾ ಲಬ್ಧ. ಬ್ರಹ್ಮದೇವರ ಮಗನಾಗಂಥ ಯೋಗ ಬರೋಷ್ಟು ಪುಣ್ಯ ಇಲ್ಲಿಂದ ಬಂತವರಿಗೆ? ಇದೇ ಇದಿಷ್ಟೆಲ್ಲ ಪ್ರಶ್ನೆಗಳು. ಇತ್ಯಥ ಕಿಯದೇವ ಕಾಲಂ ಶುಶ್ರೂಷಣಂ ಕೃತಂ. ಜೊತೆ ಎಷ್ಟು ದಿವಸ ಕಾಲ ಮಾಡಿದರು? ಇದೆಲ್ಲ ಪ್ರಶ್ನೆ. ಎಲ್ಲಿ ಎಷ್ಟು ದಿವಸ, ಅದರ ಫಲ ಏನು ಏನು? ತೇನಚ ಸಾಕ್ಷಾನ್ ಮೋಕ್ಷ ಸಾಧನಂ ಜ್ಞಾನಮೇವ ಲಬ್ಧಮಿತ್ಯಾಶಯೇನ ಸ್ವವೃತ್ತಂ ನಿಗಮಯವತಿ ಇತ್ಯಾಹ ಇತ್ತಮಿ. ಹೀಗೆ ಸಾಕ್ಷಾತ್ ಮೋಕ್ಷ ಸಾಧನವಾದಂಥ ದಿವ್ಯ ಜ್ಞಾನವೇ ಆ ಪ್ರಸಂಗದಲ್ಲಿ ಲಭಿಸಿತು ಅಂತ ತಮ್ಮ ಸ್ವವೃತ್ತಂ ತಮ್ಮ ಕಥೆಯನ್ನು ನಾರದರು ಹೇಳಿಕೊಂಡು. ಇತ್ತಮಿತಿ ಋತುದ್ವಯೇ ತತ್ರಾಪಿ ಅನುಸವಂ ಸವನತ್ರಯೇಪಿ. ಸವನತ್ರಯ ಮೂರು ಕಾಲದಲ್ಲೂ ಕೂಡ, ಬೆಳಗ್ಗೆ ಮಧ್ಯಾಹ್ನ ಅದಕ್ಕೆ ನಿರಂತರ. ಒಟ್ಟ ತಾತ್ಪರ್ಯ ಏನು? ನಿರಂತರ ಕೆಡಕೋದು. ಮಾಡ್ತಿದ್ದೇನೋ ಕಸ ಬಡಿಯೋದು, ಗುಡಿಸೋದು, ಸಾರಿಸೋದು, ಈ ಕೆಲಸ ಮಾಡ್ತಾ ಮಾಡ್ತಾ ಕಿವಿಯಲ್ಲಿ ಹಾಕ್ಕೊಡ್ತಾ ಮಾಡ್ತಾನೆ ಇದ್ರು ಕಂಟಿನ್ಯೂಸ್ ಆಗಿ, ಕಿವಿ ಬಿಡ್ತಾನೆ ಇತ್ತು. ಅದರಿಂದ ಎಲ್ಲೋ ನಾವು ಮಾತಾಡೋದಕ್ಕೂ ಜ್ಞಾನದಲ್ಲಿ ಮಾತಾಡೋದಕ್ಕೆ ಏನಾಗುತ್ತೆ? ಕಿವಿ ಬಿಡ್ತಾ ಇರುತ್ತೆ. ಅದು ಜನ ಅರ್ಥ ಮಾಡ್ಕೋಬೇಕು. ಯಾವುದೋ ಒಂದು ಕೆಲಸ ಬೇರೆ, ಅಲ್ಲಿ ಕೆಲಸ ಮಾಡೋದು ಬೇರೆ. ಲೈಬ್ರರಿಯಲ್ಲಿ ಎಷ್ಟೇ ಓಡಾಡಿದ್ರು ಎಲ್ಲಿರ್ಬೇಕು ಅವ್ನಿ ಮಧ್ಯೆ? ಪುಸ್ತಕದ ಮಧ್ಯೆನೇ ಇರಬೇಕು. ಲೈಬ್ರರಿಯಲ್ಲಿ ಬರೋ ಪುಸ್ತಕಗಳೇ ಆದ್ರಿಂದಾಗಿನೇ ಆ ಟಚ್ಚಲ್ಲಿ ಇರಲೇಬೇಕಾಗ್ತದೆ. ಸೊ ಜ್ಞಾನಿಗಳ ಮಧ್ಯೆ ಇದ್ದಾಗ ಅದರಲ್ಲಿ ಲೈಕ್ಸ್ ಇಟ್ ಆರ್ ನಾಟ್, ಆರ್ ವಾಂಟ್ಸ್ ಇಟ್ ಆರ್ ನಾಟ್, ಏನಾಗುತ್ತೆ? ಕಿವಿಗೆ ವಿಷಯ ಬಿದ್ದೇ ಬಿಡುತ್ತೆ. ಪರಿಣಾಮ ಏನಾಗುತ್ತೆ ಅಂದ್ರೆ ಒಳ್ಳೆ ದಾರಿ ಹೋಗೇ ಬಿಡ್ತಾನೆ ಆ ರೀತಿ. ಯಾರಿಗೆ ದರ್ಶನ ಕೊಟ್ಟು? ಹೌದು ಹೌದು. ಯಾರು ಹೇಳಿ ಪೂಜೆ ನೋಡಬಾರ್ದು ಅಂತ ಹೇಳಿದ್ರು? ಮನೇಲಿ ಪೂಜೆ ನೋಡೋ ಪ್ರಶ್ನೆ ಆಗಿರುತ್ತೆ. ಸಾರ್ವತ್ರಿಕ ದೇವಸ್ಥಾನದ ನೋಡ್ಬೋದು, ಸಾರ್ವತ್ರಿಕ ನೋಡ್ಬೋದು, ಮನೆಯಲ್ಲಿ ನೋಡಾಗಿಲ್ಲ. ಮನೆಯಲ್ಲಿ ಯಾರು ನೋಡ್ಬೇಕು ಅಂತಿರಲಿಲ್ಲ. ಮಾಡೋ ಪೂಜೆ ತಾ ಮಾಡ್ಕೋತಾನೆ ಮನೆಯವರಿಗೆ ಅಷ್ಟೇ, ಹೊರತು ಉಳಿದವರಿಗಿಲ್ಲ. ಪ್ರೈವೇಟ್ ಮನೆಯಲ್ಲಿ ಪ್ರೈವೇಟ್ ಆದ್ರಿಂದ ಉಳಿದವ್ರಿಗೆ ಅವಕಾಶ ಇಲ್ಲ. ಆದ್ರೆ ಇವೆಲ್ಲ ಮಠ ಮತ್ತು ದೇವಸ್ಥಾನಗಳೇನವು ಸಾರ್ವಜನಿಕ, ಅಲ್ಲಿ ಅವಕಾಶ ಇದೆ, ಅವಶ್ಯ ನೋಡ್ಬೋದು. ಋತುದ್ವಯ ಜ್ಞಾನವೇ ಇನ್ಸೈಡ್ ದೇವಸ್ಥಾನ ಆದ್ರೆ ಮಾಡೋ ಪರ್ಪಸ್ಸೇ ಅದು. ಇನ್ನೂ ಯೋಚನೆ ಮಾಡ್ಲಿಕ್ಕೆ ಹೊರಟ್ರೆ ಮನೆಯಲ್ಲಿ ಅವ್ರು ಬರ್ಲಿಕ್ಕೆ ಸಾಧ್ಯ ಇಲ್ಲ. ದೇವಸ್ಥಾನ ಮಾಡಿಬಿಟ್ಟು ಏನಾಯ್ತಾಗ ಎಲ್ಲರೂ ಬರಲಿಕ್ಕೆ ಅನುಕೂಲ ಆಯ್ತು. ಅದು ಸಿಂಪಲ್ ಕಾನ್ಸೆಪ್ಟ್. ಆದ್ದರಿಂದ ಮನೆಯಲ್ಲಿ ದೇವಸ್ಥಾನಕ್ಕೆ ಹೋಗಲಿ ಯಾರು ಬೈಬೇಕಾದ ಕಾರಣ ಇಲ್ಲ. ಯಾಕೆಂದ್ರೆ ಮನೆ ವ್ಯವಸ್ಥೆ ಇದೆ ಅವರಿಗೆ, ಹೋಗೋ ಕಾರಣ ಇಲ್ಲ. ಅದಕ್ಕೆ ಮನೆಯಲ್ಲಿ ಕೊಟ್ಟ ದೇವಸ್ಥಾನಕ್ಕೆ ಯಾಕೆ ಹೋಗಬೇಕು ಅನ್ನೋದು? ಮನೇಲಿ ಯಾರು ಹೇಳೋದಿಲ್ಲ ಮಾಡೋದಿಲ್ಲ ಇದೆ ಇಲ್ಲ, ಅವಾಗಲೇ ಹೋಗ್ತಾರೆ. ಸರಿ, ಅದೇನು ತಪ್ಪಲ್ಲ. ಆ ರೀತಿ ಶೈವಕ್ತ ಸ್ಥಳವೇ ಅದು ವಿಶೇಷ, ಅದು ವಿಶೇಷ ದೇವಸ್ಥಾನ ಅಂತ ಕಾರಣ. ಅದಕ್ಕೆ ಕಟ್ಕಂಡಲ್ಲಿ ಹೋಗ್ಬೇಕಾದ ಕಾರಣ ಇಲ್ಲ. ದೇವಸ್ಥಾನಕ್ಕೆ ಹೋಗೋದೇ ಒಂದು ದೊಡ್ಡ ಇದು ಮಾಡ್ಕೊಳ್ಳೋದು ಸಿದ್ಧಿ ಇಲ್ಲ. ತಮ್ಮ ಮನೆಯಲ್ಲೆಲ್ಲ ಅವಕಾಶಗಳಿದ್ದಾಗ ಸಾರ್ಥಕ ಪಡ್ಕೋಬೇಕು. ಟೈಮ್ ಉಳಿಯುತ್ತೆ ಅವನಿಗೆ ಹೋಗೋದಕ್ಕೆ. ಮನೆಯಲ್ಲೇ ಪುಸ್ತಕ ಇದ್ರೆ ಲೈಬ್ರರಿಗೆ ಯಾಕೆ ಹೋಗ್ಬೇಕು? ಹೌದಲ್ಲ, ಮನೆಯಲ್ಲೇ ಪುಸ್ತಕ ಇದ್ದರೆ ಲೈಬ್ರರಿನ ಸ್ಥಿತಿ ಇಲ್ಲ, ಇಲ್ಲವ್ರು ಹೋಗ್ಲೇಬೇಕಾಗುತ್ತೆ. ಎಲ್ಲ ಪುಸ್ತಕ ಇಟ್ಕೊಳಕ್ಕಾಗುತ್ತೆ ಎಲ್ಲರಿಗೂ ಕೂಡ ಈಗ, ಹಾಗೆ ಅವಾಗ ಹೋಗ್ತಾರೆ. ಇಟ್ಕೊಂಡ್ಬಿಟ್ಟಿದ್ರೆ ಹೋಗೋಣ ಸ್ಥಿತಿ ಬರೋದು ಅಷ್ಟೇ. ಸೊ ದೇವಸ್ಥಾನದ ಅರ್ಥ ಮಾಡಿಕೊಂಡ್ರೆ ಬೇರೆಯವರಿಗೆಲ್ಲ ಅನುಕೂಲವಾಗಲಿ. ಅವ್ರು ಮತ್ತೆ ಇನ್ನೂ ದೇವಸ್ಥಾನದ ಚಿಕ್ಕ ಪೂರ್ತಿ ಇಡೋದಿಲ್ಲ, ಅದಕ್ಕೆ ಎಲ್ರಿಗೂ ಕಾಣಬೇಕು. ಮನೆಯಲ್ಲಿ ನೋಡೋದಿರ್ತಾರೆ, ತಾನೇ ನೋಡೋದು, ತಾನು ಮುಂದೆ ಕೂತಿರ್ತಾನೆ, ಉಳಿದ್ರೆ ಅಲ್ಲೇ ಇರ್ತಾರೆ, ಆದರೆ ಕಾಣಿಸ್ ದೇವಸ್ಥಾನದಲ್ಲಿ ಸೈಜ್ ಇದೆ, ಇಷ್ಟು ಇರಲೇಬೇಕು ಅಂತ ಸೈಜ್ ಇದೆ, ಎಲ್ರಿಗೂ ಕಾಣಬೇಕಲ್ಲ. ಪಬ್ಲಿಕ್ ಸ್ಪೀಕರ್ ಆಗಿದೆ, ಬೈಕಲ್ಲಿ ನೀವು ಹುಟ್ಟ ಬೈಕಲ್ಲಿ ಮಾತಾಡ್ತೀನಿ ಅಂದರೆ ಹೇಗಾಗುತ್ತೆ? ಸಮಾರಂಭದಲ್ಲಿ ಬೈಕ್ ಉದ್ದೇಶ ಅಂತ ದೊಡ್ಡದಾಗಬೇಕಾಗ್ತಾರೆ. ಅವರು ಮೀಟಿಂಗ್ ಯಾಕೆ ಬೈಕ್ ಹಾಕೋದಿಲ್ಲ? ಮೀಟಿಂಗ್ಗಳೆಲ್ಲ ಬೈಕ್ ಹಾಕಿಬಿಟ್ರೆ ಹೇಗಿರುತ್ತೆ? ಹಾಂ, ಭಾಳ ಮೀಟಿಂಗ್ ಅರ್ಥನೇ ಆಗೋದಿಲ್ಲ. ಮೀಟಿಂಗೇ ಬೇರೆ, ಸಭೆ ಬೇರೆ. ಆ ಸಭೆಯಲ್ಲಿ ಸಂಬಂಧಪಟ್ಟವರಿಗೆ ಮಾತ್ರ, ಉಳಿದು ಎಲ್ಲರೂ ಜನರಲ್ಲಿ ಅರ್ಥ. ರಿಸಲ್ಟ್ ಅನೌನ್ಸ್ ಎಲ್ರಿಗೂ ಅನೌನ್ಸ್ ಮಾಡಿಬಿಡ್ತಾರೆ, ಮಾತುಕತೆ ಎಲ್ರಿಗೂ ಅನೌನ್ಸ್ ಮಾಡೋಲ್ಲ. ಅಷ್ಟೇ ಇಟ್ಕೊಳ್ಳಿ. ಸೊ ಅರ್ಥ ಮಾಡಿಕೊಂಡ್ರೆ ದೇವಸ್ಥಾನದ ಪರ್ಪಸ್ಸೇ ಹೇಳಿದಷ್ಟೇ ಆಯಿತು. ಶಿವತರಿಗೆ ನೋಡೋ ಅಧಿಕಾರ ಇದೆ, ಕೇಳೋ ಅಧಿಕಾರ ಇದೆ, ಆದರೆ ಮನೆಯಲ್ಲಲ್ಲ. ಕೇಳೋ ಅಧಿಕಾರ ಮಾತ್ರ ಉಂಟು, ದೂರದಲ್ಲಿ ಮನೆಯಲ್ಲಿ ಹೇಳಿದ್ರು ಕೇಳ್ಬೋದು, ಆದರೆ ಇಲ್ಲಿ ಕೇಳಿದಾಗ ಕೇಳೋಕ್ಕಾಗಲ್ಲ. ಮನೇಲಿ ಹೇಳಿಸಿದಾಗ ಅವ್ರು ಅಲ್ಲಿ ದೂರ ಕೊಡ್ಬೇಕು, ಇಲ್ಲಿ ಕೊಡೋಕ್ಕಾಗಲ್ಲ. ಅಲ್ಲಿ ಸಭೆಯಲ್ಲಿ ಆಗಲ್ಲ, ಎಲ್ಲರೂ ಇದ್ದಾರೆ, ಯಾರು ಎಲ್ಲ ಕಾರ ಇರ್ಬೋದು. ಸಭೆ ಮಹತ್ವ ಅದು ಕೇಳ್ಬಿಡ್ತು. ಸಭೆಯಲ್ಲಿ ನೀವು ಸ್ಪೃಶ್ಯಾಸ್ಪೃಶ್ಯತೆ ನೋಡ್ಲಿಕ್ಕೆ ಹೋಗಬೇಡಿ ಅಂತ ಹೇಳ್ಬಿಡ್ತಾರೆ. ಉತ್ಸವದ ಕಾಲಕ್ಕೆ, ಎದುರು ಕಾಲಕ್ಕೆ ಏನು ಗಮನಿಸಬಾರ್ದು ನೀವು? ಯಾರೋ ಬಂದಾಗ ನೋಡ್ಲಿಕ್ಕೆ ಹೋಗ್ಬಿಡಿ, ಯಾಕೆ ಜಾಗನೇ ಅಂಥದ್ದು. ಆ ಜಾಗ ಎಲ್ಲರೂ ಬರಲಿಕ್ಕೆ ಮಾಡಿರೋ ಜಾಗ, ಆದ್ರಿಂದ ಮತ್ತೆ ನೋಡ್ತಾ ಕೂತ್ಕೊಂಡ್ರೆ ಮಾಡೋದೇನು ಬಂತಿ? ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಚ್ಚಾ, ವೇದ ಕೇಳಿದ್ರೆ ಹೇಳಿತ್ತು, ವೇದ ಕೇಳಿದ್ರೆ, ಇದು ಕೇಳಿದ್ರಲ್ಲ, ಇದೆ ಅಲ್ಲಿ ದೋಷ ಇಲ್ಲ. ಸಾರ್ವತ್ರಿಕ ಕೇಳೋದು ಅಂತ ಹೇಳ್ಬಿಟ್ಟಿದ್ದಾರೆ. ಉಪದೇಶ ಹೊಂದಬಾರದು, ಎಲ್ಲೋ ಹೋಗ್ಬೇಕಾದ್ರೆ ಕಿವಿ ಬಿದ್ದರೆ ತಪ್ಪಲ್ಲ. ಅರ್ಥ ಆಯ್ತಲ್ಲ, ಸಾಕು ಬಂದು ಕೂತ್ಕೊಂಡು ಹೇಳಬಾರ್ದು ಅಷ್ಟೇ ಹೊರತು. ಅದು ಪ್ರವಚನದ ಆಚಾರ ಹೇಳಿದ್ರು, ಪ್ರವಚನ ವೇದ ಮಂತ್ರ ಹೇಳಿ ಏನೋ ತಪ್ಪಲ್ಲ ಅಂತ ಹೇಳಿದ. ಪ್ರವಚನದ ಹೇಳಿ ಪಾಠ ಅಂತ ಇದ್ರೆ ಹೇಳಬಾರ್ದು, ಪಾಠ ಟೈಪ್ ಹೇಳ್ಬೇಕಾದ್ರೆ ಮಾತ್ರ ಏನಾಗ್ಬೇಕದ? ಅದು ಪ್ರವಚನದಲ್ಲಿ ಅದು ಡೈರೆಕ್ಟ್ ವೇದನೆ ಹೇಳಬಾರ್ದು. ಪ್ರವಚನದಲ್ಲಿ ಡೈರೆಕ್ಟ್ ಉಪನಿಷತ್ತೆ ಹೇಳಬಾರ್ದು. ಮತ್ತೆ ಕೊಟೇಷನ್ಸ್ ಕೊಡ್ಬೋದು. ಅದು ಹರಿದಾಸ್ ಏನ್ ಮಾಡ್ತಾರೆ ಗೊತ್ತಾ, ಕನ್ನಡ ಓದ್ಬೇಕು ಅಂತ ಮಾಡಿದ್ದಾರೆ ಗೊತ್ತಾನೆ. ಅದಕ್ಕೇನ್ ಮಾಡ್ತಾರೆ, ಕೆಲವು ವಾಕ್ಯ ಮಧ್ಯೆ ಕೋಟ್ ಮಾಡ್ತಾರೆ ಹೊರತು ಅದನ್ನೇ ಬರೆಯೋದಿಲ್ಲ. ಮಧ್ಯೆ ಕೋಟ್ ಮಾಡಿದ್ರೆ ತಪ್ಪಲ್ಲ. ಆಚಾರ್ಯ ಮತ್ತೆ ಕೆಲವು ಏನ್ ಮಾಡ್ಬಿಡ್ತಾರೆ, ನಿರ್ಣಯದೊಳಗೆ ಅನುಪೂರ್ವ ವ್ಯತ್ಯಾಸ ಮಾಡ್ತಾರೆ, ಹಿಂದೆ ಮುಂದೆ ಬರೀತಾರೆ. ಅದಕ್ಕೆ ಅಂತ ಕೇಳಿದ್ರೆ ಅದೇ ರೀತಿ ಕೇಳಿದ್ರೆ ಅನುಪೂರ್ವಿ ಅದು, ಸ್ವಲ್ಪ ಚೇಂಜ್ ಮಾಡಿದ್ರೆ ವೇದ ಅಲ್ಲ ಗೊತ್ತಾಯ್ತಿಲ್ಲ. ಅನುಪೂರ್ವಿ ಅದು ಬರಬಾರ್ದು ಹೇಳಿ. ಇನ್ನೊಬ್ರು ಕಟ್ಕೊಂಡು ಮಂತ್ರಾಶ್ರೀ ಕೊಡಿಸ್ತಾರಲ್ಲ, ಹಾಗೆ ತಾನೇ ಕೊಡೋದಕ್ಕೆ ಇನ್ನೊಬ್ರು ಕೊಡೋದಕ್ಕೆ ವ್ಯತ್ಯಾಸ ಇದೆ. ಅದನ್ನು ಇವಾಗೆಲ್ಲ ಸೂಕ್ಷ್ಮ ವಿಚಾರ, ಅದು ಯಾರು ಬೈಲಕ್ಕೆ ಮಾಡಿದ್ದಲ್ಲ, ಅದೇನದು ಅವರವ್ರ ಸಾಧನೆ ಅನುಕೂಲವಾಗಲಿಕ್ಕೆ ಮಾಡಿದ್ದಷ್ಟೇ. ಅದನ್ನೆಲ್ಲ ತಿಳ್ಕೊಂಡು ಜನ ಅದು ಅಪಾರ್ಥ ಮಾಡಿಕೊಂಡ್ರು ಒಂದು. ಅವ್ರು ಕನ್ವಿನ್ಸ್ ಆಗ ಹೇಳ್ಬೇಕೆ ಹೊರತು ಅದನ್ನ ಅಟ್ಯಾಕಿಂಗ್ ಆಗಿ ಹೇಳಿದ್ರೆ ಸಿಟ್ಟು ಬಂದೇ ಬರುತ್ತೆ. ಇವತ್ತು ಆ ರೀತಿ ಮಾಡಿಕೊಂಡೇ ಇವರು ಮಾಡ್ಕೊಂಡಿರೋದು. ಹಾ ಹಾ ಹಾ, ಯಾರ ಆಗಲಿ, ಆ ವಿಷಯ ಬೇಡ ನಮ್ಗೆ ಯಾಕದ. ಋತುದ್ವಯೇ ತತ್ರಾಪಿ ಅನುಸವಂ ಸಮನತ್ರಯೇಪಿ ತತ್ರಾಪಿ ಕ್ಷಣಕಾಲಂ ಅವಿಹಾಯೈವ ವಿಶೃಣ್ಣತೋಮೇ ಅನುಸ ಎರಡರ್ಥಂ. ಹಾ ಹೌದು ಹೌದು, ಹೌದು ಎರಡು ರೀತಿ ತೊಗೊಳಕ್ ಬರುತ್ತೆ. ಮಾಸಗಳನ್ನ ತಗೋಬೇಕಾದ್ರೆ ಅಮಾವಾಸ್ಯದಿಂದ ಲೆಕ್ಕ ಮಾಡೋಕ್ಕೂ ಬರುತ್ತೆ, ಹುಣ್ಣಿಮೆಯಿಂದ ಲೆಕ್ಕ ಮಾಡೋಕ್ಕೂ ಬರುತ್ತೆ, ಗೊತ್ತಾಯ್ತಿಲ್ಲ. ಉಪವಾಸಗಳನ್ನ ಏಕಾದಶಿಯಿಂದ ಲೆಕ್ಕ ಮಾಡೋದು, ವ್ರತಗಳು ಅನೇಕ ವಿಧ. ಉಪವಾಸಗಳನ್ನು ಮಾತ್ರ ಏಕಾದಶಿ ಟು ಏಕಾದಶಿ, ಬೇರೆ ವ್ರತಗಳು ಕೆಲವು ಹುಣ್ಣಿಮೆಯಿಂದ ಹುಣ್ಣಿಮೆ, ಈ ಪಿತೃಕಾರ್ಯ ಅಂದ್ರೆ ಅಮಾವಾಸ್ಯೆಯಿಂದ ಅಮಾವಾಸ್ಯೆ, ಮೂರು ವೆರೈಟಿ ಇದೆ ಅದು. ಆದ್ರಿಂದ ಅವ್ರು ಹೇಳ್ಬಿಟ್ರು ಋತುಗಳು ಹೇಳ್ಬಿಟ್ರು, ಮತ್ತೆ ಮುಂದಿಂದ ಹಿಂದೆ ಎರಡು ಕೌಂಟ್ ಆಗೋದ್ರೆ ಯೋಚನೆ ಇಲ್ಲ. ತತ್ರಾಪಿ ಮಾಡ್ತಾರೆ ಮಾಡ್ಬೇಕಾದ್ರೆ ಮೇ 31st ಓಪನ್ ಮಾಡಿಬಿಟ್ರೆ ಮೇ ತಿಂಗಳು ಸಂಬಳ ಎಲ್ಲ ತೊಗೋಬೋದು, ಗೊತ್ತಾಯ್ತಲ್ಲ. ಫೀಸ್ ತೊಗೊಳ್ಳೋದು, ಫೀಸ್ ತೊಗೊಳ್ಳೋದು ತಿಳಿತಿಲ್ಲ. ಅದೇ ಒಂದೇ ಸ್ಮೃತಿ ಹೋಗ್ಬಿಟ್ರೆ ಸಂಬಳ ತೊಗೊಳಕ್ ಬರಲ್ಲ. ಕ್ಲೋಸ್ ಮಾಡೋದು ಯಾವಾಗ ಕ್ಲೋಸ್ ಮಾಡ್ತಾರೆ? April 1st ಕ್ಲೋಸ್ ಮಾಡಿ, April ಸಂಬಳ ಒಂದೇ ಮಾಡಿದ ತಕ್ಷಣ ಆ ಸಂಬಳ ಫೀಸ್ ತೊಗೊಂಡ್ಬಿಡ್ಬೋದು. ಆ ಫೀಸ್ ತೊಗೊಳ್ಬೇಕು, 12 ತಿಂಗಳು ಫೀಸ್ ಬಂದ್ಬಿಡುತ್ತೆ. ಅಕಸ್ಮಾತ್ ಯಾರು March 31st ಕ್ಲೋಸ್ ಮಾಡಿ June 1st ಓಪನ್ ಮಾಡಿಬಿಟ್ರೆ ಏನಾಗುತ್ತೆ? 2 ತಿಂಗಳು ಫೀಸ್ ಇಲ್ಲ. ಆ ಬುದ್ಧಿವಂತಿಕೆ ಮಾಡ್ತಾರೆ, ಒಂದ್ ದಿವಸ ಮಾಡಿದ್ರು ಬದಲಾಗಲ್ಲ. ಇದು ಆ ಟೈಪ್ ರಥ ಒಂದು ತಚ್ಚಾಗ್ಬಿಟ್ರೆ ಸಾಕು, ಶರತ್ ಋತು ವರ್ಷ ತಚ್ಚಾದ್ರೆ ಋತು ಅಂತ ಕರೀತಾರೆ. ಅದಕ್ಕೆ ಚಾತುರ್ಮಾಸ ಕೊಡೋ ಚಾತುರ್ಮಾಸದ ನಿಯಮಗಳು ಬೇರೆ, ಆಮೇಲೆ ಉಪವಾಸದ ನಿಯಮಗಳು ಬೇರೆ, ದೀಪ ಹುತ್ತು ಹುಣ್ಣಿಮೆ ವ್ರತಗಳ ನಿಯಮಗಳು ಬೇರೆ. ಅದೆಲ್ಲ ವ್ಯವಸ್ಥೆ ಮಾಡಿರೋದ್ರಿಂದ ಜನರಲ್ಲ ಹೇಳ್ಬಿಟ್ರು, ಆಗಿನ ಕಾಲಕ್ಕೆ ಎರಡು ಋತು ಕೊಡೋದಿತ್ತು, ನಾಲ್ಕು ತಿಂಗಳು ಕೂಡ ಅಭ್ಯಾಸ ಇತ್ತು ತಾನೆ. ಚಾತುರ್ಮಾಸ್ಯಕ್ಕೆ ಅರ್ಥನೇ ಅದು. ಎರಡು ಋತುಗೆ ಎಷ್ಟಾಯ್ತು? ನಾಲ್ಕು ತಿಂಗಳಾಯ್ತಲ್ಲ. ಸೊ ನಾಲ್ಕು ತಿಂಗಳು ಚಾತುರ್ಮಾಸ್ಯ ಕೂತಿದ್ರು. ಆಗ ನಾನು ಅಲ್ಲಿ ಕೇಳಿಸಿಕೊಂಡೆ,
ರಜಸ್ತಮೋಪಹ ತತ್ರಾಪಿ ಕ್ಷಣ ಕಾಲ ರಜಸ್ತಮೋಪಹ, ರಜಸ್ತಮಃ ಕಾರ್ಯ ರಾಗದ್ವೇಷಾದಿ ದೋಷ ನಿರಸಿನಿ. ರಜಗುಣ ಹೋಗುತ್ತೆ, ತಮೋಗುಣ ಹೋಗುತ್ತೆ ಅಂದ್ರೆ ಏನು? ರಜಗುಣ ಹೋಗುತ್ತೆ ಅಂದ್ರೆ ಕಾಮ ಹೋಗುತ್ತೆ, ತಮೋಗುಣ ಹೋಗುತ್ತೆ ಅಂದ್ರೆ ದ್ವೇಷ ಹೋಗುತ್ತೆ. ಅದರ್ಥ ಯಾಕೆ? ರಜೋಗುಣದ ಕಾರ್ಯ ತಮೋಗುಣದ ಕಾರ್ಯ ಒಂದಿದೆ, ರಿಸಲ್ಟ್ ಇದೆ. ಆಗದಂತೆ ನೋಡ್ಕೊಳ್ತಾರೆ ಅಂತ ಬೆಂಕಿ ಮುಟ್ಟಲಿಲ್ಲ ಅಂದ್ರೆ ಕೈ ಸುಡ್ಲಿಲ್ಲ ಅಂತ ಅರ್ಥ. ಬೆಂಕಿ ಮುಟ್ಟಲಿಲ್ಲ ಕೈ ಸುಡ್ಲಿಲ್ಲ ಹೇಗೋ, ರಜೋಗುಣ ಇಲ್ಲ ಅಂತ ಹೇಳಿದ್ರೆ ರಾಗ ಇಲ್ಲ, ತಮೋಗುಣ ಇಲ್ಲ ಅಂತ ಹೇಳಿದ್ರೆ ಕ್ರೋಧ ಇಲ್ಲ. ಆ ರೀತಿಯಾಗಿ ದೋಷದಿರಸಿನಿ ಭಕ್ತಿ, ಅದಕ್ಕೆ ಕಾಮಯೇಷ ಕ್ರೋಧಯೇಷ ಅಂತ ಹೇಳಿದ್ರಿಂದ ರಜೋಗುಣ ತಮೋಗುಣಗಳಿಂದಲೇ ಮನುಷ್ಯ ಏನ್ಮಾಡ್ತಾನೆ? ಪಾಪಕಾರ್ಯಕ್ಕೆ ಹೋಗ್ತಾನೆ. ನಮ್ಮ ದೇಹದಲ್ಲಿ ಇದ್ದೇ ಇದೆ, ಅದೇನ್ ಮಾಡ್ಬೇಕಾದ್ರೆ ಡಾಮಿನೇಟ್ ಆಗದೆ ನೋಡ್ಕೋಬೇಕು. ಯಾವಾಗಲೂ ಕೂಡ ಯಾವಾಗಲೂ ಸತ್ವಗುಣ ಡಾಮಿನೇಟ್ ಆಗ್ತಾ ಇದ್ರೆ ಆ ಪ್ರಸಂಗ ಬರೋದೇ ಇಲ್ಲ. ನಾಯಿ ಇರುತ್ತೆ ಕಟ್ಟಿಯಾಗಿರ್ತಾರಲ್ಲ, ಹಾಗೆ ಕಟ್ಟಿಯಾಗಿದ್ದ ಏನಾಗುತ್ತದ? ನಮ್ಮ ಕಂಟ್ರೋಲ್ ಇರುತ್ತೆ, ಬಿಟ್ಟು ಕಡೆ ಕಡೆಗೆ ಬರುತ್ತೆ. ಈ ಉರಿಸಿಮ ಬುರುಗಾರಿ ಬೋನ್ನಲ್ಲೇ ಹಾಕಿರ್ತಾರೆ. ಒಂದು ಹೊರಗೆ ಬಂತದ್ದು ಎಲ್ಲ ಓಡೋಗ್ಬಿಡ್ತಾರೆ ಆಫೀಸರ್ ಸಮಯ ಒಂದು ಎಸ್ಕೇಪ್ ಆಗಿದೆ ತಿಳ್ಕೊಂಡ್ಬಿಟ್ರೆ ಯಾರಲ್ಲಿರೋದಿಲ್ಲ. ಅದಕ್ಕೆ ಭಯ ಅಲ್ಲಿದ್ದಾಗ ಯೋಚನೆ, ಅದು ರಜೋಗುಣ ಇರಬೇಕು, ತಮೋಗುಣ ಇರಬೇಕು. ಹೇಗಿರಬೇಕು? ಜೈಲಲ್ಲಿ ಇದ್ದಾಗಿರ್ಬೇಕು. ನಮ್ಮ ಸತ್ವಗುಣ ಜೈಲಲ್ಲಿ ಇದ್ದಾಗಿರುತ್ತೆ, ಅಂತ ಅದರಿಂದ ಪಜೀತಿ ಆಗಿದೆ. ಸತ್ವಗುಣನ ಇದು ಮಾಡಿಬಿಡೋದ್ರಿಂದ ಬರೀ ಇವೇ ಜೋರು, ಹಾಗಾಗಬಾರ್ದು. ಅದಕ್ಕೆ ಕಂಟ್ರೋಲ್ ಮಾಡಿಕೊಂಡ ಮೆಥಡ್ ಏನಂದ್ರೆ ಹರಿಕಥಾ ಶ್ರವಣ. ಪರಮಾತ್ಮನ ಕಥೆ ಕೇಳ್ತಾರೆ ಏನಾಗುತ್ತೆ, ಅವೆರಡೂ ಕೂಡ ಸಪ್ರೆಸ್ ಆಗಿ ಹೊಡೆದಾಗಲೇ ಹೊಡೆದೊಡೆದು ಬಿಡ್ತಾ ಇರುತ್ತೆ. ರಜಸ್ತಮ ಕಾರ್ಯ ರಾಗದ್ವೇಷಾದಿ ದೋಷ ನಿರಸಿನಿ ಭಕ್ತಿ ಪ್ರವೃತ್ತ ಇತಿ ವಿಧಿತ್ವ ಗಮನ ಸಮಯೇ ಬ್ರಹ್ಮ ಉಪದಿಶ್ಯ ಗತಾಹ. ಹೋಗ್ಬೇಕಾದ್ರೆ ಏನ್ ಮಾಡಿದ್ರಂತೆ? ಸುಮ್ಮನೆ ಹೋಗಲಿಲ್ಲ, ಬ್ರಹ್ಮ ಅಷ್ಟು ದಿವಸ ಶ್ರವಣ ಮಾಡಿದ್ದು, ಅಲ್ಲಿ ಉಪದೇಶವನ್ನೇ ಮಾಡಿದರು. ಶ್ರವಣಕ್ಕೆ ಉಪದೇಶಕ್ಕೆ ಎಷ್ಟು ವ್ಯತ್ಯಾಸ ಇದೆ? ಸುಮ್ಮನೆ ಪಾಠ ಕೇಳಿದ, ಅಡ್ಮಿಟ್ ಆಗಿ ಪಾಠ ಕೇಳಿದ. ಸುಮ್ಮನೆ ಪಾಠ ಕೇಳಿದ್ರೆ ಯಾವುದು ಕೌಂಟ್ ಆಗೋದಿಲ್ಲ, ಗೊತ್ತಾಯ್ತು. ಅಡ್ಮಿಷನ್ ಆದಾಗ ಏನಾಯ್ತು? ಮುಂದೆ ಎಲ್ಲ ಬೆನಿಫಿಟ್ಸ್ ಏನೇ ಸ್ಕಾಲರ್ಶಿಪ್ ಎಲ್ಲ ಶುರುವಾಗುತ್ತೆ. ಅಡ್ಮಿಷನ್ ಆಗಲಿ ಸ್ಕಾಲರ್ಶಿಪ್ ಕೊಡಿ ಅಂತ ಕೇಳಿದರೆ ಅಡ್ಮಿಟ್ ಆದರೆ ಬಂದು ಬರೋದಲ್ಲ. ಅದಕ್ಕೆ ಉಪದೇಶ ಅಂದರೆ ಅದು ಟೆಕ್ನಿಕಲಿ ಉಪದೇಶ ಶಬ್ದಕ್ಕೆ ಬಹಳ ಮಹತ್ವ ಇದೆ. ಉಪದೇಶ ಗುರು ಉಪದೇಶ, ಇದು ರೀತಿ ಉಪಾಸನೆ ಮಾಡು ಅಂತ ಹೇಳೋದು. ಶೂದ್ರಿಗ ಬ್ರಹ್ಮ ಉಪದೇಶ ಮಾಡು, ಬ್ರಹ್ಮ ತತ್ವ ವೇದ ಅಲ್ಲ, ಅದಕ್ಕೆ ದೇವರ ವಿಷಯ ಹೇಳಿದರು ಅಂತ. ಮತ್ತೆ ಕೃಷ್ಣಾಯನಮ ಅಂತ ಹೇಳ್ಬೋದು, ಅವ್ರಿಗೆ ಏನು ತಪ್ಪಿಲ್ಲ. ಶೂದ್ರ ಕೃಷ್ಣ ಅನ್ಬೋದು, ಕೃಷ್ಣಾಯನಮ ಅನ್ಬೋದು, ರಾಮಾಯಣಮ, ಏನೋ ದೋಷ ಇಲ್ಲ. ಅದು ಬ್ರಹ್ಮ, ಕೃಷ್ಣ ಅಂದ್ರೆ ಬ್ರಹ್ಮ, ಪರಬ್ರಹ್ಮ. ವೇದ ಹೇಳಿದ್ರು ಅಂತ ಅರ್ಥ ಅಲ್ಲ, ಪರಮಾತ್ಮ ವಿಚಾರ ಹೇಳಿದ್ರು ಅಂತ. ಎಲ್ಲರಿಗೂ ಕೊಡು ದೀಕ್ಷೆ, ಎಲ್ಲರಿಗೂ ಕೊಡುವ ತಪ್ಪಲ್ಲ, ಬಟ್ ದೀಕ್ಷೆ ತಗೊಂಡು ನಡ್ಕೋಬೇಕು. ದೀಕ್ಷೆ ತಗೊಳ್ಳೋದಕ್ಕಿಂತ ಮುಂಚೆ ಏನಾಗಿರ್ಬೇಕು? ಅದಕ್ಕೆಲ್ಲ ಕಮಿಟ್ ಆಗ್ಬೇಕು. ಅವ್ರು ಏನು ಕಮಿಟ್ ಮಾಡಿ ದೀಕ್ಷೆ ಕೊಟ್ಟರೆ ಅರ್ಥ ಇಲ್ಲ. ಅರ್ಥ ಆಯ್ತಾ? ಈಗ ಯಾತಕ್ಕೆ ಕೆಲಸ ಕೊಡಬೇಕಾದ್ರೆ ನಮ್ಮ ದೇಶದವರು ಎಂತ ಮಾಡಿರ್ತಾರೆ? ಕಮಿಟ್ಮೆಂಟ್ ಇದೆ ಅವ್ರಿಗೆ ಕೊಟ್ಟಾಗ. ಎಲೆಕ್ಷನ್ ವರ್ಗ ದಾರಿಯಲ್ಲಿ ಹೋಗಲಿ, ಯಾಕೆ ಕೊಡೋದಿಲ್ಲ? ಯಾರಕ್ಕೆ ಫುಡ್ ಅಷ್ಟೇ ಇಲ್ಲ, ಇನ್ನೂ ಕೆಲವು ಆಚಾರ ವಿಚಾರದಲ್ಲಿ ತಮ್ಮ ಫುಡ್ ಅಷ್ಟೇ ತಿಳ್ಕೊಂಡಿದ್ದೇವೆ. ಈ ಕಾಮ ಕ್ರೋಧ ಬಿಡೋದು ಕೆಲವರು ಗುಣಗಳಿರಬೇಕು, ಅದಕ್ಕೆ ಅಂಥವ್ರಿಗೆ ಕೊಡ್ಬೋದು ದೀಕ್ಷೆ. ಇಲ್ಲದ್ರೆ ಬ್ರಾಹ್ಮಣಿಗೂ ಕೊಡಬಾರ್ದು, ಶೂದ್ರಿ ಕೊಡಬಾರ್ದು, ಬ್ರಾಹ್ಮಣರಿಗೂ ದೀಕ್ಷೆ ಕೊಡಬಾರ್ದು. ಅದಕ್ಕೆ ಅಥಾತೋ ಬ್ರಹ್ಮ ಜಿಜ್ಞಾಸೆ ಹೇಳಬೇಕಾದ್ರೆ ಶಬದವಾದಿ ಸಂಪತ್ತಿ ಅಂತ ಜಾತಿ ಹೇಳಿಕೆ ಪ್ರಧಾನ ಯಾವ್ದು ಹೇಳಿದ್ರಲ್ಲಿ ಶಬದಾವಧಿ ಸಂಪತ್ತು ಹೇಳ್ಬೇಕು. ಇಲ್ಲದೆ ಹೋದ್ರೆ ಉಪಯೋಗ ಇಲ್ಲ. ವಿರಕ್ತನಾಗದೆ ಹೋದ್ರೆ ಅವ್ರಿಗೆ ಜ್ಞಾನಕ್ಕೆ ಅಧಿಕಾರನೇ ಬರೋದಿಲ್ಲ. ಯಾವ ಜಾತಿ ಅವನಾದ್ರೆ ಏನಂತೆ ಲೆಕ್ಕ ಇಲ್ಲ. ಗಮನ ಸಮಯೇ ಬ್ರಹ್ಮ ಉಪದಿಶ್ಯಗತ, ಬ್ರಹ್ಮ ವೇದ ಅಂತ ಅರ್ಥ ಮಾಡದೆ ಪರಮಾತ್ಮ ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತೀವಲ್ಲ, ಬ್ರಹ್ಮ ಶಬ್ದಶ್ಚ ವಿಷ್ಣುವೇವ, ವಿಷ್ಣುವಿನ ಮಹಿಮೆ ಹೇಳಿ ಹೊರಟೋದು. ಆ ರೀತಿ ಟೆಕ್ನಿಕಲಿ ಉಪದೇಶ ಒಂದು ಬಹಳ ಮುಖ್ಯ. ತಥೋಹಂ ಏಕದೈವ ತತ್ ಸಾಕ್ಷಾತ್ಕೃತ್ಯ ತತ್ ಸೇವಾಯಮೈವ ಅವಸ್ಥಿತ ಕಾಲಾಂತರೇ ಮೃತ ಬ್ರಹ್ಮಪುತ್ರ ಅಭವಂ ಇತಿ. ತತಃ ಅಹಂ ಏಕದೈವ ತತ್ ಸಾಕ್ಷಾತ್ಕೃತ್ಯ ತತ್ ಸೇವಾಯಾಮೈವ ಅವಸ್ಥಿತ ಕಾಲಾಂತರೇ ಮೃತ. ನಾನು ಒಂದ್ಸರ್ತಿ ದೇವನ ಸಾಕ್ಷಾತ್ಕಾರ ಮಾಡಿಕೊಂಡೆ, ದೇವನಾದ್ರಿಗೆ ಒಂದ್ಸರ್ತಿ ದರ್ಶನ ಕೊಟ್ಟ ಪರಮಾತ್ಮ. ಕಾಲಾಂತರೇ ಮೃತ, ಮುಂದೆ ಪ್ರಾಣ ಬಿಟ್ಟರು. ಬ್ರಹ್ಮಪುತ್ರೋಭವಂ, ಬ್ರಹ್ಮದೇವನ ಮಗನಾಗಿಬಿಟ್ಟೆ ಈಗ. ಯಥಾಹು ತಸ್ಯೈವಮ್ಮೇನು ರಕ್ತಸ್ಯ ಪ್ರಸಿತಸ್ಯ ಹೃತ ಹತೈನ ಸಹ ಸದ್ದಧಾನಸ್ಯ ಬಾಲಸ್ಯ ತಾಂತಸ್ಯ ಅನುಚರಸ್ಯ ಚ. ಅದೇ ಅಲ್ಲಿ ಇಷ್ಟು ಸಮಪ್ ಮಾಡಿಬಿಟ್ಟು ಸಂಬಂಧಪಟ್ಟ ವಾಕ್ಯ ಕೊಟ್ಟು ಮಾಡ್ತಾರೆ. ಯಥಾಹು ಹೇಳಿ